నిరస్తగ్రహ విగ్రహ వృందావనరతం వందే బ్రహ్మరుద్రేంద్రవందిత స్వాంతస్థానంతశీయాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుగ్ధార్థయే నమః. గురుమఖిల గుణజ్ఞం సద్గుణైకాభివాసం శమదమపరినిష్టం సత్వనిష్టం వరిష్టం సకలదుజనకిష్టం నిత్య నిర్ధూతకర్తం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే లీలాకళాశ్రితానంతరీలా గోపాలపాళితాన్ విద్యాపయోనిధీన్ వందే బ్రహ్మ విద్యా గురుము. బ్రహ్మచర్య హరిప్రీతి విద్యావాదశాలిన ఇష్టరాం కష్టహర్తృన్న విద్యామాన్యాన్ మునీందుమ వాజరాజపదద్వంద్వారజాసప్తమానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంతేవ శపదో బింబసన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేత్యభీష్టదం శ్రీగురుభ్యో నమః. హరిః ఓం. ನಂತರ ಶಾಪ್ತಕಲ್ಪದಲ್ಲಿ ಭರದ್ವಾಜ ಋಷಿಗಳ ಮಕ್ಕಳು ಭರದ್ವಾಜ ಗೋತ್ರದಲ್ಲಿ ಬಂದಿರತಕ್ಕಂಥ ಆ ಏಳು ಜನ ಮಕ್ಕಳನ್ನ ಕುರಿತು ಹೇಳುತ್ತಾ ಇದ್ದಾರೆ. ಅವರು ಹಿಂದಿನ ಪ್ರಾರಬ್ಧ ಕರ್ಮಾನುಸಾರ ಹೇಳುತ್ತಾರೆ, ಹಿಂದೆ ಯಾವ ಕರ್ಮ ಮಾಡಿರುತ್ತೇವೆ ಆ ಕರ್ಮಾನುಸಾರ ಈ ಜನ್ಮದಲ್ಲೂ ನಮ್ಮ ಬುದ್ಧಿ ಅದರ ಪ್ರಕಾರವೇ ಇರುತ್ತೆ. ಪಾಪಕರ್ಮ ಮಾಡಿದರೆ ಅದಕ್ಕಂಥ ಬುದ್ಧಿ, ಮತ್ತು ಅಂಥದ್ದೇ ಕರ್ಮ ಇದಕ್ಕಂಥ ಬುದ್ಧಿ, ಮತ್ತು ಮುಂದೆ ಹೀಗೆ 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 ಮುಂದುವರೆದು ಹೋಗುತ್ತೆ. ಅಂತಹದ್ದು ಅವರು ವಿಶೇಷವಾಗಿರತಕ್ಕಂಥ ಆ ಗುರುಗಳ ಆಕಳನ್ನು ಕೊಂದು ಸುಳ್ಳು ಹೇಳಿದರು. ಅದಕ್ಕೆ ಅವರಿಗೇನಾಯಿತು ಅಂದರೆ ವಿಶೇಷವಾಗಿ ವ್ಯಾಧರಾಗಿ ಹೊಡತಾ ಇದ್ದಾರೆ, ಬೇಡರವರಾಗಿ ಹೊಡತಾ ಇದ್ದಾರೆ. ಸಪ್ತವ್ಯಾಧಾ ಪಿತೃ ಶ್ರಾದ್ದದಲ್ಲಿ ಬರತಕ್ಕಂತಹ ಶ್ಲೋಕ, ಸಪ್ತವ್ಯಾಧಾ ದಶಾರಣೇಶು ಮೃಗಾ ಕಾಲಾಂಜರೇ ಗಿರೋ ಚಕ್ರವಾತಾ ಶರದ್ವೀಪೆ ಹಂಸಾ ಸರತಿ ಮಾನಸೆ ಯಸ್ಮಿನ್ ಜಾತಾ ಕುರುಕ್ಷೇತ್ರೆ ಬ್ರಾಹ್ಮಣಾ ವೇದಪಾರಗಾ ಪ್ರಸ್ಥಿತಃ ದೀರ್ಘಂ ಅಧ್ವಾನಂ ಯೂಯಂ ತೇಜೋ ವಸೀದಥ ಅಂತ ಇದೊಂದು ಶ್ಲೋಕ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ವ್ಯಾಧರಾಗಿ ಹೊರಡ್ತಾ ಇದ್ದಾರೆ. ವ್ಯಾಧರಾಗಿ ಹುಟ್ಟಿದಾಗ ಭಗವಂತ ಅವರಿಗೆ ತಾವು ಆಕಳನ್ನ ಕೊಂದು ಶ್ರಾದ್ಧ ಮಾಡಿದ್ದರಿಂದ ಅಲ್ಲಿ ಭಾಗ ಎಲ್ಲಿ ಅಂದರೆ ಪಿತೃಗಳಿಗೆ ಕೊಟ್ಟು ತಿನ್ನಬೇಕು ಎಂಬ ಒಂದು ಮನಸ್ಸಿನ ಆಲೋಚನೆ ಬಂತಲ್ಲ, ಆ ಆಲೋಚನೆಗೆ ಬೆಲೆ ಕೊಟ್ಟ ಭಗವಂತ. ಯದ್ಯಪಿ ಮಾಡಿದ್ದು ಪಾಪವೇ, ಆ ಪಾಪಕ್ಕೆ ತಕ್ಕಂಥ ಫಲವನ್ನು ಉಣಿಸ್ತಾನೆ. ಅದಕ್ಕೆ ಕರ್ಮ ಎರಡು ರೀತಿ, ಪುಣ್ಯ ಬೀಜ ಪಾಪಕರ್ಮ, ಪಾಪ ಬೀಜ ಪುಣ್ಯಕರ್ಮ ಅಂತ ಎರಡು ರೀತಿ ಇರುತ್ತೆ. ಮೇಲ್ನೋಟಕ್ಕೇನೋ ಪುಣ್ಯಕರ್ಮ ಮಾಡಿರ್ತೇವೆ, ಒಳಗೆ ಪಾಪದ ಆಲೋಚನೆ ಇರುತ್ತೆ, ಆದ್ದರಿಂದ ಅದೇನೋ ಮೇಲ್ನೋಟಕ್ಕೆ ಪುಣ್ಯ ಫಲದಂತೆ ಇರುತ್ತೆ, ನಾನಾ ರೀತಿಯ ನರಕಕ್ಕೆ ಕಾರಣ ಆಗುತ್ತೆ. ಮೇಲ್ನೋಟಕ್ಕೆ ಪಾಪ ಕರ್ಮದಂತಿರುತ್ತೆ, ಒಳಗೆ ಭಗವಂತನ ಚಿಂತನೆ ಬಂದಿರುತ್ತೆ, ಅದು ಪುಣ್ಯ ಬೀಜ ಪಾಪ ಕರ್ಮ. ಇದನ್ನ ನಾನಾ ಕರ್ಮದ ವಿಭಾಗವನ್ನು ಮಾಡಿಕೊಡುತ್ತಾರೆ. ಆದ್ದರಿಂದ ಇವರೇನು ವಿಶೇಷವಾಗಿ ವ್ಯಾಧರಾಗಿ ಹುಟ್ಟಿದ್ದಾರೆ, ಪೂರ್ವ ಜನ್ಮದ ಸಂಸ್ಕಾರವೆಲ್ಲ ಅವರಿಗೆ ನೆನಪಿದೆ. ಅಲ್ಲಿ ನೋಡಿ ವಿಶೇಷ, ವ್ಯಾಧರಾಗಿ ಹುಟ್ಟಿ ಹಿಂಸ ಮಾಡುವ ಕಾರ್ಯಕ್ರಮವೇ ಮಾಡುತ್ತಾ ಇದ್ದಾರೆ, ಮತ್ತು ಹಿಂದೆ ಹಿಂಸೆ ಮಾಡಿದರು ಗೋವನ್ನ, ಮತ್ತು ಹುಟ್ಟಿದರು ಆ ಕರ್ಮಾನುಸಾರ. ಯದ್ಯಪಿ ಅವರಿಗೆ ಪೂರ್ವ ಜನ್ಮದ ನೆನಪಿದೆ, ಇದ್ದರೂ ಕೂಡ ಕರ್ಮಾನುಸಾರ ಹೀಗೆ ನಡೆದು ಹೋಗ್ತಾನೆ ಇದೆ. ಅಲ್ಲಿ ಹೇಳುತ್ತಾರೆ, ಒಂದು ಕಡೆ ತಮ್ಮ ಕರ್ಮಾನುಸಾರ ಈ ಪಶು ಹಿಂಸಾದಿಗಳು ನಡೆಯುತ್ತಾ ಇದ್ರೂ, ಇನ್ನೊಂದು ಕಡೆ ತಮ್ಮ ಹಿಂದಿನ ಜನ್ಮದ ನೆನಪು, ಭಗವಂತನ ಚಿಂತನೆ, ಎರಡೂ ಒಟ್ಟೊಟ್ಟಾಗಿ ಅವರಿಗೆ ಬರುತ್ತಾ ಇದೆ. ಇದು ಜ್ಞಾನಿಗಳ ಲಕ್ಷಣ ಅಂತ ಹೇಳುತ್ತಾರೆ. ಅದಕ್ಕೆ ದೊಡ್ಡವರ ನಿಂದ್ಯ ಕರ್ಮಗಳು ಸುಪುಣ್ಯ ಕರ್ಮಗಳೆನಿಸುವವು. ಜ್ಞಾನಿಗಳಾದ ಋಷಿಗಳು ದೇವತೆಗಳು ಹಾಗಿರುತ್ತಾರೆ. ಸರಿ, ವ್ಯಾಧರಾಗಿ ಹುಟ್ಟಿದ್ರು ಕೂಡ ಈ ರೀತಿಯಾಗಿ ಪಾಪಕರ್ಮವೇ ಮೇಲ್ನೋಟಕ್ಕೆ ಮಾಡುತ್ತಾ ಇದ್ದಾರೆ ಅವರು. ತಂದೆ ತಾಯಿಗಳ ಪೋಷಣಕ್ಕಾಗಿ ಮಾಡಿದರು, ಕೊನೆಗೆ ತಾವು ತಂದೆ ತಾಯಿಗಳು ತೀರಿಕೊಂಡು ಹೋದ ಮೇಲೆ ಆ ವೃತ್ತಿಯನ್ನ ಬಿಡುತ್ತಾ ಇದ್ದಾರೆ. ಬೇಡರ ವೃತ್ತಿಯನ್ನ ಬಿಟ್ಟು ವಿಶೇಷವಾಗಿರತಕ್ಕಂಥ ತಪಸ್ಸನ್ನ ಮಾಡುತ್ತಾ ಇದ್ದಾರೆ. ಹಿಂದಿನ ಜ್ಞಾನ ಜ್ವರಣೆ ಆಗ್ತಾ ಇದೆ, ಭಗವಂತನ ಚಿಂತನೆ ಮಾಡಿ ಶರೀರ ತ್ಯಾಗ ಮಾಡುತ್ತಾ ಇದ್ದಾರೆ. ಕೊನೆಯ ಕಾಲದಲ್ಲಿ ಭಗವಂತನ ಚಿಂತನೆಯ ಪೂರ್ವಕವಾಗಿ ಶರೀರ ತ್ಯಾಗ ಮಾಡಿದ್ದರಿಂದ ಅವರು ಮೃಗಾಹ ಕಾಲಾಂಜರೆಗಿರೋ ಕಾಲಾಂಜರ ಗಿರಿಯಲ್ಲಿ ಮೃಗಗಳಾಗಿ ಅಂದ್ರೆ ಕೃಷ್ಣ ಮೃಗಗಳಾಗಿ ಹುಡುತಾ ಇದ್ದಾರೆ. ಅಲ್ಲೂ ಅವರಿಗೆ ಹಿಂದಿನ ಜನ್ಮದ ನೆನಪು ಬಿಡಲಿಲ್ಲ. ಸ್ವಾಮಿ ಕೊಟ್ಟ ಹಿಂದಿನ ಜನ್ಮದ ನೆನಪನ್ನ ಸಾಧನೆ ಮಾಡಿಸಿದ ಏಳು ಮೃಗಗಳು, ಕೃಷ್ಣ ಮೃಗಗಳು ಮಿಕ್ಕವುಗಳಿಂದ ಪ್ರತ್ಯೇಕವಾಗಿದ್ದು ಹುಲ್ಲನ್ನ ಮಾತ್ರ ಚೂರು ಸ್ವೀಕಾರ, ಅದರಲ್ಲೂ ಕೂಡ ಹೆಚ್ಚಿಲ್ಲ, ಮಿತ ಚೂರನ್ನು ಸ್ವೀಕಾರ ಮಾಡಿ ತಪಸ್ಸನ್ನ ಮಾಡುತ್ತಾ ಕೊನೆಗೆ ನಿರಾಹಾರ ಮಾಡಿ ಪ್ರಾಣತ್ಯಾಗ ಮಾಡುತ್ತಾ ಇದ್ದಾರೆ. ಹೇಳುತ್ತಾರೆ, ಆ ಕಾಲಂಜರ ಗಿರಿಯಲ್ಲಿ ಈ ಪ್ರಾಣಿಗಳು ಅಂದರೆ ಕೃಷ್ಣ ಮೃಗಗಳು ತಿರುಗಾಡಿದಾಗ ಅವುಗಳ ತಪಸ್ಸಿನ ಭಾರಕ್ಕೆ ಗಿರಿಯ ಮೇಲೆ ಹೆಜ್ಜೆಗಳು ಬಿದ್ದುವಂತೆ. ನಮಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಹೆಜ್ಜೆ ಹಾಕಿದ್ರೆ ಬಂಡೆ ಮೇಲೆ ಮೂಡುತ್ತಾ? ಮೂಡುತ್ತೆ ಅಂದ್ರೆ ಅದು ತಪಸ್ಸಿನ ಪ್ರಭಾವ, ತಪಸ್ಸಿನಿಂದ ಏನಾದರೂ ಆಗಬಹುದು. ಆ ರೀತಿಯಾಗಿ ಆ ಹೆಜ್ಜೆಗಳು ಮೂಡಿದ್ದನ್ನ ನಾನು ದಿವ್ಯ ದೃಷ್ಟಿಯಲ್ಲಿ ನೋಡದೆ ಅಂತ ಯಾರು ಮಾರ್ಕಂಡೇಯರು ಹೇಳುತ್ತಾ ಇದ್ದಾರೆ. ಸರಿ, ನಂತರ ಅಲ್ಲಿ ಕೂಡ ತಾವು ಶರೀರ ತ್ಯಾಗ ಮಾಡಿ ನಂತರ ಮಹಾ ವಿಶೇಷವಾಗಿರತಕ್ಕಂಥ ಕಾಲಾಂಜರೇಗಿರೋ ನಂತರ ಚಕ್ರವಾಕಾಹ ಶರದ್ವೀಪೇ, ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಹುಡುತಾ ಇದ್ದಾರೆ. ಆ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದಾಗ ಶುದ್ಧವಾದ ಭಗವಂತನ ಚಿಂತನೆಯನ್ನ ಮಾಡುತ್ತಾ ಪ್ರಾಣತ್ಯಾಗ ಮಾಡುತ್ತಾ ಇದ್ದಾರೆ. ಅಂದರೆ ಶ್ರಾದ್ಧ ಮಾಡಿದರೆ ಎಲ್ಲಿಗೆ ಪರಿಣಾಮ ಅಂದರೆ ಒಳ್ಳೆ ಬುದ್ಧಿಯಿಂದ ಸಾಧನೆ ಮಾಡುವುದರಲ್ಲಿ ಪರಿಣಾಮ ಆಗ್ತಾ ಇದೆ. ನಾವು ನಮ್ಮ ತಂದೆ ತಾಯಿಗಳಿಗೆ ಅವರಂತರ್ಯಾಮಿ ಭಗವಂತನ ವಿಶೇಷವಾದ ಪ್ರೀತ್ಯರ್ಥವಾಗಿ ಶ್ರಾದ್ದಾದಿಗಳನ್ನು ಮಾಡಿದ್ದೇ ಆದರೆ ನಮಗೆ ಈ ಜನ್ಮದಲ್ಲೂ ಬರೋ ಜನ್ಮದಲ್ಲೂ ಎಲ್ಲಾ ಜನ್ಮಗಳಲ್ಲೂ ಬೆಂಬಿಡದೇ ಇರುವ ಸಾಧನೆ ನಮ್ಮಿಂದ ಭಗವಂತ ಮಾಡುತ್ತಾನೆ ಪ್ರೀತನಾದರೆ, ಸರಿಯಾಗಿ ಮಾಡಿದ್ರೆ. ಹೇಳ್ತಾರೆ, ಮಾಡುವುದರಲ್ಲಿ ಕಪಟ ಇರಬಾರದು, ತಿಳಿದು ಲೋಪ ಮಾಡಬಾರದು ಅಷ್ಟೇ. ಸರಿ, ನಂತರ ಚಕ್ರವಾದ ಪಕ್ಷಿಗಳಾಗಿ ಅವರು ಪ್ರಾಣತ್ಯಾಗ ಮಾಡಿದ ಮೇಲೆ ಹಂಸಾಹ ಸರಸಿ ಮಾನತೆ, ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಹುಡುತಾ ಇದ್ದಾರೆ. ಆಶ್ಚರ್ಯ ಎಲ್ಲರಿಗೂ ನೋಡುವವರಿಗೆ, ಏಳು ಹಂಸ ಪಕ್ಷಿಗಳು ಒಂದೇ ಸಮನೆ ಕೂತು ತಪಸ್ಸು ಮಾಡುತ್ತಾ ಇದ್ದಂತೆ ಕೂತಿವೆ, ತಪಸ್ಸು ಮಾಡುತ್ತಾ ಇವೆ, ನೋಡುವವರಿಗೆ ಹಾಗೆ ಕಾಣುತ್ತಾ ಇದೆ. ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರಂತೆ, ಅಯ್ಯೋ ಹೇಗೆ ಕೂತಿವೆ ಅಲ್ಲ ಅಂತ. ಅಲ್ಲಿಗೆ ಬಂದವ ಒಬ್ಬ ಮಹಾರಾಜ, ಆ ಮಹಾರಾಜ ಅಲ್ಲಿಗೆ ಬಂದು ತಾನು ಜಲಕ್ರೀಡೆಯನ್ನ ಆಡುತ್ತಾ ಇದ್ದಾನೆ. ಜಲಕ್ರೀಡೆಯನ್ನಾಡುವಾಗ ರಾಜನ ದೃಷ್ಟಿಗೆ ಈ ಏಳು ಹಂಸ ಪಕ್ಷಿಗಳು ಬಿದ್ದುವು. ನೋಡಿದ್ರಂತೆ, ಅಲ್ಲ ನಾನು ಮನುಷ್ಯನಾಗಿದ್ದು ಜೀವನ ಕಾಲ ಹರಣ ಮಾಡ್ತಾ ಇದ್ದೇನೆ, ಹಂಸ ಪಕ್ಷಿಗಳಾಗೂ ಕೂಡ ತಪಸ್ಸು ಮಾಡ್ತಾ ಇದೆಯಲ್ಲ, ಬಹಳ ಚೆನ್ನಾಗಿದೆ ಅಂತ ತಿಳ್ಕೊಂಡ. ಆದ ಮೇಲೆ ಅಂದುಕೊಂಡ, ಈ ಪಕ್ಷಿಗಳಲ್ಲಿ ಒಂದು ಪಕ್ಷಿಗ ನಾನು ಮಗನಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಬಂತು. ಭಗವಂತ ಸಜ್ಜನರ ಆಸೆಗಳನ್ನ ಈಡೇರಿಸ್ತಾನಂತೆ. ಅದಕ್ಕೆ ನಾವು ಸ್ವಲ್ಪ ಬೇಡದ್ದೆಲ್ಲ ಬಯಸುವುದು ಕಡಿಮೆ ಮಾಡಬೇಕು. ಅದೆಲ್ಲ ಬಯಸಿದ್ರೆ ಮತ್ತೆ ಅದು ಕೊಡ್ಲಿಕ್ಕೆ ಇಲ್ಲೇ ಹುಟ್ಟುತ್ತಾ ಬರ್ತಾನೆ. ಅದ ಕಾರಣ ಆದಷ್ಟು ಬೇಡದ್ದೆಲ್ಲ ಬಯಸುವುದು ಕಡಿಮೆ ಮಾಡಿದ್ರೆ ಉತ್ತಮ. ಬಯಸಿದ ಇತ್ತ ಒಬ್ಬ ಪಿತೃವರ್ತಿ ಅಂತ ಯಾರಾದರೆ ಶ್ರಾದ್ಧ ಮಾಡಲಿಕ್ಕೆ ಪ್ರಚೋದನೆ ಮಾಡಿದನೋ ಆತನೇ ಹಂಸ ಪಕ್ಷಿಯಾಗಿ ಕೂತಿದ್ದ. ಅವನೊಳಗೆ ಸ್ವಾಮಿ ಪ್ರಚೋದನೆ ಮಾಡಿದ. ನೋಡುತ್ತಾನೆ ಒಳ್ಳೆ ಜಲಕ್ರೀಡೆ ಆಡತಕ್ಕಂತಹ ರಾಜನ ನೋಡಿ ವಿಷ್ಯನಾಗಿ ಆಡ್ತಾ ಇದ್ದಾನೆ, ನಾನು ಈ ರಾಜನ ಮಗನಾದರೆ ಚೆನ್ನಾಗಿರುತ್ತೆ ಅಂದುಕೊಂಡ. ಎಲ್ಲ ನೋಡಿ ಮನಸ್ಸಲ್ಲೇ ನಡೀತಾ ಇದೆ ವ್ಯಾಪಾರ. ಈತ ಮನಸ್ಸಿನಲ್ಲಿ ಅಂದುಕೊಂಡದ್ದು ಇದರ ಜೊತೆ ಎರಡು ಪಕ್ಷಿಗಳಿದ್ವು. ಏಳು ಪಕ್ಷಿಗಳು ನಾಲ್ಕೊಂದು ಗುಂಪು, ಈ ಮೂರೊಂದು ಗುಂಪು. ಈ ಪಿತೃವರ್ತಿ ಎಂಬ ಪಕ್ಷಿ ತಾನು ಮಗನಾಗಬೇಕು ರಾಜನಿಗೆ ಅಂದುಕೊಂಡ ಕೂಡಲೇ ಪಕ್ಕದಲ್ಲಿದ್ದ ಎರಡು ಪಕ್ಷಿಗಳು ಕೂಡ, ನಾವು ನೀನು ರಾಜನಾದರೆ ರಾಜನ ಮಗನಾದರೆ ನಾವು ಮಂತ್ರಿಗಳ ಮಗಳ ಮಕ್ಕಳಾಗಿ ಬಂದು ನಿನ್ನ ಸೇವಾ ಮಾಡಿಕೊಂಡು ನಾವು ಚೆನ್ನಾಗಿರ್ತೇವೆ, ನಾವು ಮಂತ್ರಿಗಳಾಗಿ ಬರ್ತೇವೆ ಅಂತ ಅವರಂದುಕೊಂಡ್ರು. ಎಲ್ಲ ಮನಸ್ಸಲ್ಲೇ, ಈ ಮನಸ್ಸಲ್ಲಿ ಅಂದುಕೊಂಡದ್ದು ಪಕ್ಕದಲ್ಲಿ ಕೂತ ನಾಲ್ಕು ಜನಕ್ಕೂ ಗೊತ್ತಾಯಿತು. ಶಾಪ ಕೊಡ್ತಾ ಇದ್ದಾರೆ, ಇಷ್ಟು ಕಾಲ ಒದ್ದಾಡಿದ್ದು ಸಾಕ, ಇನ್ನ ಮತ್ತು ಬೇಕಾ ಅಂತ ಹೇಳಿ ಸರಿ ಒಟ್ಟಾರೆ ನಿಮ್ಗೆ ಆಲೋಚನೆ ಬಂತಲ್ಲ ಹಾಗೆ ಆಗ್ಲಿ ಅಂತ ಶಾಪ ಕೊಟ್ಟರು. ಅಲ್ಲ ಬಯಸಿದ್ದೇ ಅದು, ಶಾಪ ಯಾಕೆ ಕೊಡಬೇಕು ಅಂತ ಹೇಳಿದರೆ ಬಯಸಿದ್ರೆ ಆಗತ್ತೋ ಇಲ್ಲೋ, ಶಾಪ ಕೊಟ್ರೆ ಹಾಗೆ ಆಗುತ್ತೆ, ಅದರಿಂದ ಶಾಪ ಕೊಟ್ರು ಹಾಗೆ ಆಗಲಿ ಅಂತ. ಸರಿ, ಆ ಪಕ್ಷಿ ಎಲ್ಲರೂ ಕೂಡ ಪ್ರಾಣ ಬಿಡ್ತಾ ಇದ್ದಾರೆ ತಪಸ್ಸನ್ನು ಮಾಡಿ. ಕೊನೆಗೆ ಈ ನಾಲ್ಕು ಜನ ಬ್ರಾಹ್ಮಣನ ಮಕ್ಕಳಾಗಿ ಹುಡುತಾ ಇದ್ದಾರೆ, ಈ ಮೂರು ಜನ ಅದರಲ್ಲಿ ಪಿತೃವರ್ತಿ ಎಂಬ ಪಕ್ಷಿ ರಾಜನ ಮಗನಾಗಿ ಬರ್ತಾ ಇದ್ದಾನೆ, ಇನ್ನ ಇಬ್ಬರು ಮಂತ್ರಿಗಳ ಮಕ್ಕಳಾಗಿ ಬರ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನು ಅಂದರೆ ಎಲ್ಲಾ ಜನ್ಮಗಳಲ್ಲೂ ಎಲ್ಲರಿಗೂ ಹಿಂದಿನ ಜನ್ಮದ ನೆನಪಿತ್ತು, ಈ ಕೊನೆಯ ಜನ್ಮದಲ್ಲಿ ಮಾತ್ರ ನಾಲ್ಕು ಜನಕ್ಕೆ ಮಾತ್ರ ಇತ್ತು ಹಿಂದಿನ ಜನ್ಮದ ನೆನಪು. ಈ ಮೂರು ಜನಕ್ಕೆ ಹಿಂದಿನ ಜನ್ಮದ ನೆನಪು ಹೋಯಿತು, ಈ ಜನ್ಮದಲ್ಲಿ ಮಾಡಬೇಕಾಗಿದ್ದೇನು ಎಂಬುದು ನೆನಪು ಹೋಯಿತು. ಸರಿ, ಇವರಂತೂ ತಪಸ್ಸನ್ನು ಮಾಡುತ್ತಾ ಇದ್ದಾರೆ, ವಿಶೇಷವಾಗಿ ಚಿಂತನೆ ಮಾಡುತ್ತಾ ಇದ್ದಾರೆ. ಇತ್ತ ರಾಜ ಒಳ್ಳೆ ಮಗನ ಪಡೆದದ್ದಕ್ಕೆ ಸಂತೋಷದಿಂದ ಆ ಮಗನಿಗೆ ಪಟ್ಟ ಕಟ್ಟಿ ತಾನು ಅರಣ್ಯಕ್ಕೆ ಹೋಗಿ ಸತ್ತು ಹೋಗ್ತಾ ಇದ್ದಾನೆ. ಸತ್ತು ಹೋಗಿ ತನ್ನ ಮಗನ ಮಗನಾಗಿ ಹುಟ್ಟಿ ಬರ್ತಾ ಇದ್ದಾನೆ. ಕೇಳಿಕೊಂಡಿದ್ದ ಈ ಹಂಸ ಪಕ್ಷಿಗಳಲ್ಲಿ ಒಂದು ಪಕ್ಷಿಯ ಮಗನಾಗಿ ಬರಬೇಕು ಅಂತ. ಅದೇ ಪಕ್ಷಿ ತನ್ನ ಮಗನಾಗಿ ಬಂದಾಗ ಅವನಿಗೆ ಮಗನಾಗಿ ತಾನು ಮತ್ತು ಬಂದ. ಇತ್ತ ಇದು ನಡೆಯುವ ಕಾಲಕ್ಕೆ ಒಳ್ಳೆ ಹೆಣ್ಣನ್ನು ನೋಡಿ ಮದುವೆ ಮಾಡಿಕೊಂಡಿದ್ನಲ್ಲ ಯಾರು, ಈ ಪಿತೃವರ್ತಿ. ಆ ಹೆಣ್ಣು ಈತ ಇಬ್ಬರು ಕೂಡ ಏಕಾಂತದಲ್ಲಿ ಕೂತಿದ್ದಾರೆ. ಏಕಾಂತದಲ್ಲಿ ಕೂತಾಗ ಅಲ್ಲಿ ಎರಡು ಇರುವೆಗಳು ಮಾತಾಡಿಕೊಳ್ತಾ ಇತ್ತು, ಒಂದು ಗಂಡು ಒಂದು ಹೆಣ್ಣು. ಹೆಣ್ಣಿಗೆ ಸಿಟ್ಟು ಬಂದಿದೆ, ಗಂಡು ಸಮಾಧಾನ ಮಾಡುತ್ತಾ ಇದೆ. ಈ ಇರುವೆಗಳ ಚೇಷ್ಟೆಯನ್ನು ನೋಡಿ ಪಕ್ಕ ಅಂತ ನಕ್ಕ. ನಕ್ಕಾಗ ಆ ಈತನ ಹೆಂಡತಿ ಕೇಳುತ್ತಾಳೆ, ಯಾಕೆ ನಕ್ಕಿದ್ದು? ಇಲ್ಲ, ಈ ತರ ಇರುವೆ ಮಾತಾಡಿಕೊಳ್ತಾ ಇದ್ರೆ ನಗು ಬಂತು. ಇಲ್ಲ, ನಿಮಗೆ ಇದು ಇರುವೆಗಳ ಭಾಷಾ ಇವೆಲ್ಲ ದೇವತೆಗಳಿಗೆ ಗೊತ್ತಾಗುತ್ತೆ, ನಿಮ್ಮಂತಹ ಮನುಷ್ಯರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ನೋಡೇ ನಕ್ಕಿದ್ದು. ಇಲ್ಲ, ಹೌದು, ಶುರುವಾಯಿತು. ಕೊನೆಗೆಷ್ಟು ಅಂದ್ರೆ ಆತನಿಗೆ ವೈರಾಗ್ಯ ಬರುವಷ್ಟು ಅರದಲು, ಸಾಕಿ ಸಂಸಾರ ಬೇಡ ಅನ್ನುವಷ್ಟು ಕಾಟ ಕೊಟ್ಲು. ಆತನಿಗೆ ಸಾಕು, ಈ ಹೆಂಡತಿ ಜೊತೆಗೆ ಇಲ್ಲಿರೋಕ್ಕಿಂತ ಅರಣ್ಯಕ್ಕೆ ಹೋಗೋದು ಉತ್ತಮ, ದೇವರ ಅನುಗ್ರಹ ಪಡೆಯೋಣ ಅಂತ ಹೊರಟು ಬಿಟ್ಟ. ಸರಿ, ಅರಣ್ಯಕ್ಕೆ ಹೊರಟು ಅಲ್ಲಿ ತಪಸ್ಸನ್ನ ಮಾಡುವಾಗ ಒಂದು ವಾರಕ್ಕೆ ದೇವರು ಸ್ವಪ್ನದಲ್ಲಿ ಬರ್ತಾ ಇದ್ದಾರೆ. ನಾಳೆ ನೀನು ರಾಜ್ಯಕ್ಕೆ ಹೋಗು, ನಿನ್ನ ಮಂಗಳ ಆಗುತ್ತೆ ಅಂತ ದರ್ಶನ ಕೊಟ್ಟು ಭಗವಂತ ಹೇಳಿದರೆ ಸಂತೋಷದಿಂದ ಹೊರಟು ಬರ್ತಾ ಇದ್ದಾರೆ. ರಥದಲ್ಲಿ ಬರ್ತಾ ಇದ್ದಾರೆ, ಇಬ್ಬರು ಮಂತ್ರಿಗಳು ಕೂಡ ಚಾಮರ ಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಏನಾಯಿತು ಅಂದ್ರೆ, ನಾಲ್ಕು ಜನ ಮಿಕ್ಕವರಿದ್ದಾರಲ್ಲ ಬ್ರಾಹ್ಮಣನ ಮಕ್ಕಳಾಗಿ ಬಂದವರು ತಂದೆಗೆ ಹೇಳ್ತಾ ಇದ್ದಾರೆ, ಅಪ್ಪ ನಾವು ಕಾಡಿಗೆ ಹೊರಟು ಹೋಗ್ತೇವೆ. ಅಪ್ಪ ಅಂದ, ತಂದೆ ತಾಯಿಗಳು ವೃದ್ಧಾಪ್ಯದಲ್ಲಿದ್ದೇವೆ, ನೀವು ಬಿಟ್ಟು ಹೋದ್ರೆ ಹೇಗೆ? ಇಲ್ಲ, ನಾವು ಹೋಗ್ಲೇಬೇಕು, ದುಡ್ಡು ಇಲ್ಲ, ಏನೂ ವ್ಯವಸ್ಥೆ ನಮಗೆ ಮಾಡಲಿಲ್ಲ, ಅಂತ ಕಾಲಕ್ಕೆ ಹೊರಟು ಹೋಗುವುದು ನ್ಯಾಯ ಹೇಗೆ ಎಂದಾಗ ಅವಾಗ ಈ ಶ್ಲೋಕವನ್ನೇ ಬರೆದುಕೊಟ್ಟರು. ಸಪ್ತವ್ಯಾಧಾಹ ಎಂಬ ಈ ಶ್ಲೋಕವನ್ನ ಬರೆದುಕೊಟ್ಟು, ಇದು ರಾಜ ಕಾಡಿನಿಂದ ಹೊರಗೆ ಬರ್ತಾ ಇರ್ತಾನೆ ರಾಜ್ಯಕ್ಕೆ, ಆ ಸಮಯದಲ್ಲಿ ತುಂಬಾ ನೂಕು ನುಗ್ಗಲು ಇರುತ್ತೆ, ಹೇಗಾದರೂ ದಾರಿ ಮಾಡಿಕೊಂಡು ಹೋಗಿ ಅವರ ಮುಂದೆ ಜೋರಾಗಿ ಹೇಳಿಬಿಡಿದನ್ನ. ಸರಿ, ಎಲ್ಲರೂ ಹೊರಟು ಹೋದರು. ಈ ಶ್ಲೋಕ ಹಿಡ್ಕೊಂಡು ಈ ಬ್ರಾಹ್ಮಣ ಬಂದ, ಇವರಿನ್ನ ಕಾಡಿನಿಂದ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಎಲ್ಲಾ ಜನ ರಾಜ ಕಾಡಿನಿಂದ ಬಂದ ಅಂತ ಸಂತೋಷದಿಂದ ಎದುರುಗೊಳ್ತಾ ಇದ್ದಾರೆ, ನೂಕು ನುಗ್ಗಲಿದೆ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಸೆಕ್ಯೂರಿಟಿ ರಾಜ ಅಲ್ವೋ. ಆದರೆ ಮಧ್ಯೆ ಹೇಗೆ ತೂರುಕೊಂಡು ಹೋಗಿ ರಥದ ಮುಂದೆ ನಿಂತು ಗಟ್ಟಿಯಾಗಿ ಈ ಶ್ಲೋಕವನ್ನು ಹೇಳಿದ. ಈ ಶ್ಲೋಕ ಹೇಳಿದ ಕೂಡಲೇ ರಾಜನಿಗೂ ಇಬ್ಬರು ಮಂತ್ರಿಗಳಿಗೂ ಹಿಂದಿನ ಜನ್ಮದ ನೆನಪು ಬಂತು. ಹೇಗೆ ಕಿಂ ಪಶು ಪೂರ್ವದೇಹೇ ಅಂತ ಹೇಳಿದಾಗ ಅಕ್ಷುಬ್ಧ ತೀರ್ಥರು ದೇವತೀರ್ಥರಿಗೆ ಹಿಂದಿನದೆಲ್ಲ ನೆನಪಾಯಿತು, ಹಾಗೆ ಇವರಿಗೆ ಹಿಂದಿನದೆಲ್ಲ ನೆನಪಾಯಿತು. ಕ್ಷಣದಲ್ಲಿ ಮೂರ್ಛಾಕ್ರಾಂತರಾಗ್ತಾ ಇದ್ದಾರೆ ಮತ್ತು ಎಚ್ಚರ ಆಯಿತು. ಆತನ ಕರೆದು ಬೇಕಾದಷ್ಟು ಸಂಪತ್ತು ಕೊಡ್ತಾ ಇದ್ದಾರೆ. ಇನ್ನ ಯಾವ ರಾಜನಾದ್ರೆ ತನ್ನ ಮಗನಾಗಿ ಹುಟ್ಟಿದನೋ ಅವನಿಗೆ ಪುನಃ ರಾಜ್ಯಭಾರ ಕೊಟ್ಟು ಇವರು ಕಾಡಿಗೆ ಹೊರಡುತ್ತಾ ಇದ್ದಾರೆ. ಕಾಡಿಗೆ ಹೊರಡುವಾಗ ಬಂದವಳೆ ಹೆಂಡತಿ, ನಾನು ಬರ್ತೇನೆ. ಅಯ್ಯೋ, ಕಾಡಿಗೂ ಬರ್ತೀಯಾ ಅಂತ ಕೇಳಿದಾಗ ಆಕೆ ಅಂದು, ನಾನು ಯಾರೋ ಅಲ್ಲ, ನಿಮ್ಮ ಹೆಂಡತಿ. ಯಾವಾಗ ನೀವು ಮೊದಲು ಕೊಂದರಲ್ಲ ಆಕಳು, ಆಕಳು ನಾನೇ ನಿಮ್ಮ ಹೆಂಡತಿಯಾಗಿ ಬಂದಿದ್ದೇನೆ. ಅಲ್ಲ, ಕಾಟ ಕೊಟ್ಟದ್ದು ಯಾಕೆ? ನಿಮಗೆ ವೈರಾಗ್ಯ ಬರಲಿ ಅಂತ ಹಿಂದಿನ ಜನ್ಮದ ನೆನಪು ಮರೆತು ಹೋಗಿ ಈ ಭೋಗಗಳಲ್ಲಿ ಬಿದ್ದು ಒದ್ದಾಡ್ತಾ ಇರುವಾಗ ನಿಮಗೆ ಇರುವ ಭಾಷೆ ಬರುತ್ತೆ ಅಂತ ಗೊತ್ತಿತ್ತು, ಆದರೂ ಕಾಟ ಕೊಟ್ಟೆ. ಯಾಕೆ? ನಿಮಗೆ ಜ್ಞಾನ ಬರಲಿ ಅಂತ ಇಷ್ಟೇ ಹೊರತು ನಿಮಗೆ ತೊಂದರೆ ಕೊಡಬೇಕು ಅಂತಲ್ಲ ಅಂದಾಗ, ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಕರಕೊಂಡು ಹೊರಟ ಮಹಾರಾಜ. ಈ ವಿಶೇಷವಾದ ಚರಿತ್ರೆಯನ್ನ ಯಾರು ಕೇಳತಾರೋ ಹೇಳ್ತಾರೆ, ಏನು ಬರುತ್ತಪ್ಪ ಅವರಿಗೆ ಅಂತ ಹೇಳಿದ್ರೆ, ನರಕ ದರ್ಶನವೇ ಆಗಲ್ಲವರಿಗೆ, ನರಕ ದರ್ಶನವೇ ಆಗಲ್ಲ. ಅಷ್ಟೇ ಅಲ್ಲ, ಅವರ ಸಂತತಿ ಚಿರವಾಗಿ ಬೆಳೆಯುತ್ತೆ ಈ ಲೋಕದಲ್ಲಿ, ಅವರಲ್ಲೂ ಸಂತತಿ ಬೆಳೆಯುತ್ತೆ, ಅವರ ಸಂತತಿಯೂ ಬೆಳೆಯುತ್ತೆ ಅಂತ ಮಾತು ಹೇಳ್ತಾರೆ. ಏನದು ಅವರಲ್ಲಿ ಸಂತತಿ? ಅವರ ಸಂತತಿ ಅಂದ್ರೆ ಅವರ ಸಂತತಿ ಹೊರಗೆ ಬೆಳೆಯುತ್ತೆ, ಅವರಲ್ಲಿ ಜ್ಞಾನದ ಸಂತತಿ ಬೆಳೆಯುತ್ತೆ ಅಂತ ವಿಶೇಷವಾದ ಫಲವನ್ನ, ಸಾಧಕಲ್ಪದ ಆ ಫಲವನ್ನ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಮತ್ತು ಬರತಕ್ಕಂಥದ್ದು ವಿಶೇಷವಾದಂತಹ ಪ್ರಕರಣ ಯಾವುದು ಅಂದ್ರೆ, ಚಂದ್ರವಂಶದ ಕಥೆಯನ್ನೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಚಂದ್ರವಂಶದ ಕಥಾ ಹೇಳಲಿಕ್ಕೆ ಮೊದಲು ಇಲ್ಲಿ ಹೇಳುತ್ತಾರೆ, ಬುಧನ ಉತ್ಪತ್ತಿಯನ್ನು ಕುರಿತು ಚೂರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಏನದು ಅಂದರೆ, ಚಂದ್ರ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾಗಿರತಕ್ಕಂಥ ತಾರಾದೇವಿಯನ್ನ ಕರಕೊಂಡು ಹೋಗಿದ್ದು, ಅಲ್ಲಿ ಹುಟ್ಟಿದವನೇ ಬುಧ ಅಂತ ಹೇಳುತ್ತಾರೆ. ತುಂಬಾ ಯುದ್ಧ ಆಯ್ತಂತೆ. ಅಯ್ಯೋ, ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಿದ್ದೀಯಾ ಅಂತ ಹೇಳಿದರೆ, ಇಲ್ಲ, ಕರ್ಕೊಂಡು ಹೋದವ ಕೊಳ್ಳೇ ಇಲ್ಲ, ಎಷ್ಟು ಜನ ಬಂದು ಹೇಳಿದ್ರು ಕೊಳ್ಳಿಲ್ಲ ಹೆಂಡತಿಯನ್ನ. ಆಯಿತು, ಕೊನೆಗೆ ಬ್ರಹ್ಮದೇವರು ಬಂದು ಹೇಳಿದ್ರು ಹಾಗೆ ಮಾಡಬಾರ್ದಪ್ಪ ಕೊಡು ಅಂದ್ರೆ, ಆಗ ಗುರುಪತ್ನಿಯನ್ನ ಗುರುವಿಗೆ ಕೊಟ್ಟು ಬಿಟ್ರೆ. ನಂತರ ಮತ್ತು ಹೇಳುತ್ತಾರೆ, ಹುಟ್ಟಿದ ಮಗು ಯಾರದ್ದು ಅಂತ ಸಂಶಯ, ಬೃಹಸ್ಪತ್ಯಾಚಾರದ್ದು ಚಂದ್ರನದ್ದು ಅಂತಂದಾಗ ಕೊನೆಗೆ ಹೇಳಿಬಿಟ್ಲಾಕೆ, ಈ ಮಗು ಚಂದ್ರನದ್ದೇ ಅಂದಾಗ ಬ್ರಹ್ಮದೇವರು ಬಂದು ಆ ಮಗುವನ್ನ ಎತ್ತಿ ಮುದ್ದಾಡಿ ಬುಧ ಅಂತಿಟ್ರು ಹೆಸರು. ನಮಗೇನೋ ಹೊಟ್ಟೆಯಲ್ಲಿ ಸ್ವಲ್ಪ ಸಂಕಟ ಆಗ್ತಾ ಇರುತ್ತೆ. ಇದೇನಿದು ಗುರುಪತ್ನಿಯನ್ನ ಕರ್ಕೊಂಡು ಹೋದದ್ದೇ ಆಗ್ತದೆ. ಅಲ್ಲಿಯವರೆಗೆ ಮಗು ಆದರೆ ಅದಕ್ಕೆ ಬ್ರಹ್ಮದೇವರು ಎತ್ತಿ ಮುದ್ದಾಡಿ ಬುಧ ಅಂತ ನಾಮಕರಣ ಮಾಡೋದೇನು? ಇವೆಲ್ಲ ಏನೋ ಮನಸ್ಸಿಗೆ ಹಿಡಿಸದೇ ಇರುವಂತಹ ವಿಷಯಗಳು. ಪುರಾಣ ಹೇಳ್ತಾರೆ, ಅದನ್ನು ಕೇಳಬೇಕು ಅಂತ ಆಗುತ್ತೆ. ಅಲ್ಲಿ ಹೇಳ್ತಾರೆ ರಹಸ್ಯ, ಅಲ್ಲಿ ವಿಶೇಷಗಳೆಲ್ಲ ತುಂಬಾ ಪುರಾಣದಲ್ಲಿ ಬರ್ತಾ ಇದೆ. ಬೃಹಸ್ಪತ್ಯಾಚಾರದ ಪತ್ನಿಯಲ್ಲಿ ಆ ಸಂದರ್ಭದಲ್ಲಿ ಆಕೆಯ ಪ್ರಾರಬ್ಧ ಪ್ರಕಾರ ಇನ್ನೊಂದು ಸಂಪರ್ಕ ಆಗಬೇಕಾಗಿತ್ತು. ಆದರೆ ಅದು ತಪ್ಪಿಸಲಿಕ್ಕಾಗಿ ಭಗವಂತ ಏನು ಮಾಡಿದ ಅಂದರೆ, ಚಂದ್ರನ ಪತ್ನಿ ರೋಹಿಣಿ, ರೋಹಿಣಿಯ ಸನ್ನಿಧಾನ ಅಲ್ಲಿ ಬಂತು. ರೋಹಿಣಿಯ ಸನ್ನಿಧಾನ ಅಲ್ಲಿ ಬಂದು ನಂತರ ಚಂದ್ರ ಕರಕೊಂಡು ಹೋದರೆ ಮಗುವಾಗಿದ್ದು. ಅದಕ್ಕೆ ನೋಡಿ ತಾರಾ ಮಂಡೋದರಿ ತಥಾ ಅಂತ ಅವರು ಸ್ಮರಣೆ ಮಾಡಿದ್ರೆ ಉದ್ಧಾರ ಆಗ್ತೀವಂತೆ. ಅಲ್ಲ, ಇಂಥ ಕೆಲಸ ಮಾಡಿದ್ರೆ ಉದ್ಧಾರ ಆಗ್ತೀವ ಅಂದ್ರೆ ಇದಲ್ಲ, ದೇವತೆಗಳ ಚರ್ಯಗಳೇ ಬೇರೆ. ಅದರಿಂದ ಹೇಗೆ ದ್ರೌಪದಿ ದೇವಿ ಮಿಕ್ಕವರಿಗೆಲ್ಲ ಕೂಡ ದ್ರೌಪದಿ ದೇವಿ ಅಪ್ಪ ಅಂತಾರೆ, ನಮಗೆ ತಲೆ ಬಾಕ್ತೇವೆ. ಯಾಕೆ? ಒಳಗಿನ ರಹಸ್ಯ ಗೊತ್ತು. ಒಳಗೆ 5 ಜನ ಇದ್ರು ಅಷ್ಟೇ ಅಲ್ಲ, ಒಬ್ಬೊಬ್ಬರ ಜೊತೆ ಸಂಸಾರ ಮಾಡುವಾಗ ದಿನ ದಿನದಲ್ಲಿ ಕನ್ಯೆ ಆಗ್ತಾ ಇದ್ಲಾಕೆ. ಆ ರಹಸ್ಯ ಎಷ್ಟು ಜನಕ್ಕೆ ಗೊತ್ತು? ಆಚಾರ್ಯ ತಿಳಿಸಿದ್ದಕ್ಕೆ ನಮಗಾಯಿತು. ಇಲ್ಲದಿದ್ದರೆ ನಾವು ಭಾರತ ಓದಿ ಹಳ್ಳಕ್ಕೆ ಬೀಳುತ್ತಾ ಇದ್ವು ನಾವು. ಅದೇ ರೀತಿಯಲ್ಲಿ ತಾರಾದೇವಿಯಲ್ಲಿ ಬಂದಿರತಕ್ಕಂತಹ ರೋಹಿಣಿಯ ಸನ್ನಿಧಾನ, ಅಲ್ಲಿ ಹುಟ್ಟಿ ಬಂದವನೇ ಬುಧ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಬ್ರಹ್ಮದೇವರು ಬಂದು ಆ ಮಗುವಿಗೆ ಆಶೀರ್ವಾದ ಮಾಡಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಬುಧ ಮತ್ತು ಇಲಾದೇವಿ ಅವರಿಂದ ಬಂದಿರತಕ್ಕಂತೆ ಪುರೂರವ ಅಂತ ಪುರೂರವನ ಚರಿತ್ರೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಪುರೂರವನ ವಿಶೇಷವಾದ ಮಕ್ಕಳು, ಅವರ ವಂಶ ಹೇಗೆ ಬೆಳೆದು ಬಂದಿದೆ ಎಲ್ಲವನ್ನ ತಿಳಿಸ್ತಾ ಇದ್ದಾರೆ. ಪುರೂರವ ಇಲೆಯ ಮಗ, ಆತನಿಗೆ ಐಲ ಅಂತ ಹೆಸರು ಬಂತು. ಈ ಗೀತೆಯ ಐಲ ಗೀತ ಅಂತ ಭಾಗವತದಲ್ಲಿ ಬರುತ್ತೆ. ಅಲೋ, ಏನು ಹೇಳಿದೆ ಕೊನೆಗೆ? ಈ ಮಾಯೆಗೆ ಒಳಗಾಗಬೇಡಿ. ಏನು ಮಾಯ ಅಂದ್ರೆ ಹೇಳ್ತಾರೆ ಗೊತ್ತು, ಗಂಡಾದರೂ ಹೆಣ್ಣಾದರೂ ಕೂಡ ಮೇಲಿನ ಚರ್ಮ ಸುಲಿದರೆ ನೋಡಿದರೆ ಹೆದರ್ಕೋಬೇಕು. ಹೌದಲ್ವ? ಒಳಗೆಲ್ಲ ನಮಗೆ ಯಾವ ಹಲ್ಲು ನೋವು ಇಂಥ ಆದ ಕಾಲಕ್ಕೆ ಕಲ್ಲು ಎಕ್ಸ್ರೇ ತೆಗಿಸ್ರಿ ಅಂತ ಹೇಳ್ತಾರೆ. ಆ ಎಕ್ಸ್ರೇ ನೋಡಿದ್ರೆ ಹೆದರಿಕಾಗತ್ತೆ ನಾವೇನ ಅಂತ ಅಲ್ವೋ. ಆದರೆ ಮೇಲೆ ಚರ್ಮ ಹೊದಕ್ಕೆ ಹಾಕಿದ ನೋಡಿದ ಕೂಡಲೇ ಮೋಹ 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 ಗೊತ್ತು. ಗೊತ್ತಿದ್ದವರಿಗೆ ಮೋಹ ಬರುತ್ತೆ ಇನ್ನ ಹೆಚ್ಚು. ಏನಂತ, ಈ ಒಳಗೆಲ್ಲ ಮಲಮೂತ್ರ ತುಂಬಿದೆ, ಒಳಗೆಲ್ಲ ಕ್ರಿಮಿಗಳು ತುಂಬಿವೆ, ಹೊಟ್ಟೆ ತುಂಬಾ ಕ್ರಿಮಿಗಳೇ ನಮಗೆ. ಅಲ್ಲ, ಕ್ರಿಮಿಗಳು ಯಾಕಿರಬೇಕು ಅಂದರೆ, ಯಾರೋ ಮೊನ್ನೆ ಹೇಳಿದ್ರು ಅವರಿಗೆ ಹೊಟ್ಟೆಯೆಲ್ಲ ದೊಡ್ಡದಾಗಿ ವಾಂತಿ ಭೇದಿ, ಇನ್ನೇನು ಪ್ರಾಣ ಹೋಗುವ ಪರಿಸ್ಥಿತಿ, ಏನು ಮಾಡಿದ್ರು ಹೋಗ್ತಾ ಇಲ್ಲ. ಕೊನೆಗೆ ಒಬ್ಬ ಡಾಕ್ಟರ್ ಪತ್ತೆ ಹಚ್ಚಿದ, ಡಯಾಗ್ನೈಸ್ ಮಾಡಿದ. ಏನು ಅಂದ್ರೆ, ನಿಮ್ಮ ಹೊಟ್ಟೆಯಲ್ಲಿ ಹುಳಗಳೆಲ್ಲ ಸತ್ತೋಗಿದೆ, ಅದಕ್ಕೆ ಹೀಗಾಗಿದೆ, ಬ್ಯಾಕ್ಟೀರಿಯಾ ಇಲ್ಲ ಅಂತೇಳಿ. ಅದಕ್ಕೆ ಸಪರೇಟ್ ಕ್ಯಾಪ್ಸೂಲ್ ಬರುತ್ತೆ, ಆ ಕ್ಯಾಪ್ಸೂಲ್ ಕೊಟ್ರೆ ಒಂದು ವಾರಕ್ಕೆ ಸೆಟ್ ಆಯಿತು. ಏನದು, ಒಂದು ಕ್ಯಾಪ್ಸೂಲ್ ಅಲ್ಲಿ ಬ್ಯಾಕ್ಟೀರಿಯಾ ತುಂಬಿರ್ತಾರೆ. ಆ ಬ್ಯಾಕ್ಟೀರಿಯಾ ಹೊಟ್ಟೆಯಲ್ಲಿ ಕಳಿಸಿದರೆ ಬ್ಯಾಕ್ಟೀರಿಯಾ ಇದ್ರೆ ಸರಿಯುತ್ತೇವೆ ನಾವು, ಇರದಿದ್ರೆ ಇಲ್ಲ. ಇದು ನಮ್ಮ ಪರಿಸ್ಥಿತಿ. ಅದರಿಂದ ಇಂಥ ದೇಹ, ಹೌದು ಎಲ್ಲರಿಗೂ ಗೊತ್ತು, ವಿಶ್ವಾಮಿತ್ರನಿಗೆ ಗೊತ್ತಷ್ಟು ನಮ್ಗೆ ಗೊತ್ತಿಲ್ಲಲ್ವಾ, ಅವರಿಗೆ ಗೊತ್ತಿರೋದುಂಟು. ಆದರೆ ಆ ಕ್ಷಣದಲ್ಲಿ ಎಲ್ಲರಿಗೂ ಮಾಯಾ, ಭಗವಂತ ಹೇಳ್ತಾರೆ ದೈವಿ ಮಾಯಾ ಅಂದ್ರೆ ನನ್ನ ಇಚ್ಛಾ, ಎಷ್ಟು ಗೊತ್ತಿದ್ರೂ ಸೆಳೆದು ಹಾಕಿಬಿಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆ ತರ ಪುರೂರವ ಹೇಳ್ತಾ ಇದ್ದಾನೆ, ಈ ಮಾಯೆಗೆ ಒಳಗಾಗಬೇಡಿ ಅಂತ. ಆಗ ಮತ್ತು ಪ್ರಶ್ನೆ, ಸ್ವಾಮಿ ನಮ್ಮ ಕರ್ಮಾನುಸಾರ ಸೆಳೆದು ಹಾಕುವಾಗ ಒಳಗಾಗಬೇಡಿ ಅಂದ್ರೆ ನಮ್ಮ ಆಪ್ಷನ್ ಇದೆಯಾ ಅಂದ್ರೆ, ದೇವರ ಶರಣಾಗತರಾದರೆ ಭಗವಂತ ನಮ್ಮನ್ನ ಕಾಪಾಡಿಯಾನು. ಇಡೀ ಭಾಗವತ ಹೇಳೋದಿಷ್ಟೇ, ನಿಮ್ಮಲ್ಲಿ ದುರ್ಗುಣಗಳು ಹೋಗಬೇಕು, ಸುಗುಣಗಳು ಬರಬೇಕು. ಅದಕ್ಕೆ ದೇವರನ್ನ ನಿರ್ದೋಷ ಗುಣಪೂರ್ಣ ಅಂತ ಉಪಾಸನೆ ಮಾಡಿ ಅಂದರು. ನಮಗೆ ಕೇಳಿ ಕೇಳಿ ಸಾಕಾಯಿತು. ಎಲ್ಲಿ ಹೋದ್ರೂ ಇದೇ ಹೇಳ್ತಾರೆ, ದೇವರ ನಿರ್ದೋಷ ಗುಣಪೂರ್ಣ, ನಿರ್ದೋಷ ಗುಣಪೂರ್ಣ, ಹೇಳಿ ಸಾಕಪ್ಪ ದೇವರು ಏನಾದ್ರೂ ನನಗೇನು ಅಂತ ಅಲ್ವಾ. ಅವಾಗ ಹೇಳ್ತಾರೆ, ಬರೀ ನಿರ್ದೋಷ ಗುಣಪೂರ್ಣ ಅಂತಲ್ಲ, ನನ್ನ ದೋಷಗಳು ಹೋಗಬೇಕಾದ್ದರಿಂದ ನಿನ್ನನ್ನು ನಿರ್ದೋಷ ಅಂತ ಚಿಂತನೆ ಮಾಡುತ್ತೇನೆ, ನನಗೆ ಗುಣಗಳು ಬರಬೇಕಾದ್ದರಿಂದ ನಿನ್ನನ್ನು ಗುಣಪೂರ್ಣ ಅಂತ ಚಿಂತನೆ ಮಾಡುತ್ತೇನೆ. ಇಲ್ಲಿ ಹೇಳ್ತಾರೆ ಬರೀ ಚಿಂತನೆ ಮಾಡಿದರೆ ಸಾಕ ಅಂದರೆ ಬಿಂಬ ಬರೀ ಕಥೆಗಳು ಬಂತಲ್ಲ, ಅವಾಗೆಲ್ಲ ಬರೀ ಪ್ರಮೇಯ ಇತ್ತು ಕಥೆ ಬರಲಿಲ್ಲ, ಈಗ ಬರೀ ಕಥೆಗಳು ಬರ್ತಾ ಇದೆ, ಚೂರು ಪ್ರಮೇಯ ಹೇಳೋಣ ಅಲ್ವಾ. ಹಾಗೆ ಒಳಗಿನ ರಹಸ್ಯ ಏನಪ್ಪ ಅಂದರೆ ಬಿಂಬಕ್ರಿಯಾ ಮೂಲಕವೇ ನಮಗೆಲ್ಲ ನಡೆಯುತ್ತೆ. ಬಿಂಬಕ್ರಿಯಾ ಕ್ರಿಯಾವಾನ್ ಅಯಂ ದಾಸ ಜೀವ. ಈ ಜೀವ ಇವನಲ್ಲಿ ಗುಣಗಳು ಮೂಡಿ ಬರಬೇಕು, ದುರ್ಗುಣಗಳು ಹೋಗಬೇಕು. ಜೀವ ಪ್ರತಿಬಿಂಬ, ದೇವ ಬಿಂಬ. ಇವನಲ್ಲಿ ಗುಣ ಮೂಡಿ ಬರಬೇಕಾದರೆ ಅಂಥದ್ದೇ ತನ್ನ ಗುಣಗಳನ್ನು ದೇವ ಬಿಂಬ ಪ್ರಕಟ ಮಾಡಿದರೆ ನಮ್ಮಲ್ಲಿ ಗುಣಗಳು ಮೂಡುತ್ತೆ. ಈಗ ದೋಷಗಳು ಮೂಡಿವೆ, ಯಾಕೆ ಅಂದರೆ ದೇವ ತನ್ನ ದೋಷಗಳಿಲ್ಲ ಪ್ರಕಟ ಮಾಡಲಿಕ್ಕೆ, ನಮ್ಮಲ್ಲಿರುವ ದೋಷದ ಆಕಾರದಲ್ಲಿರುವ ತನ್ನ ಗುಣಗಳನ್ನೇ ಪ್ರಕಟ ಮಾಡಿದ. ಅರ್ಥ ಆಗಲ್ಲ ಅಲ್ವಾ. ದೋಷದ ಆಕಾರದ ಗುಣಗಳು ಅಂದ್ರೆ ಶ್ರೀನಿವಾಸ ಹೇಳಿಕೊಂಡ, ಪಾಪಿಷ್ಠೋಹಂ ದುರಾಚಾರಿ. ಇಲ್ಲಪ್ಪ, ಶ್ರೀನಿವಾಸ ಪಾಪಿಷ್ಠ ಹೇಗಾಗ್ತಾನೆ, ಸುಮ್ಮನೆ ಹೇಳಿದ್ದಷ್ಟೇ. ದೇವರು ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೋ? ಸತ್ಯವೇ ಹೇಳ್ತಾನೆ, ಸುಳ್ಳು ಹೇಳಿ ದೇವರು ಯಾಕಾಗ್ತಾನೆ? ಹಾಗಾದ್ರೆ ಶ್ರೀನಿವಾಸ ಹೇಳಿದ್ದು ಸತ್ಯ, ಪಾಪಿಷ್ಠ ಅಂಬುದು ಸತ್ಯ ಅಲ್ವೋ? ಹೌದು, ಶ್ರೀನಿವಾಸ ಪಾಪಿಷ್ಠನೇ. ಹೇಗೆ ಪಾಪಿಷ್ಠ ಅಂದರೆ ಪಾಪಿಷು ತಿಷ್ಠತೀತಿ ಪಾಪಿಷ್ಠ, ಪಾಪಿಗಳಲ್ಲಿ ಇರುತ್ತಾನಾದ್ದರಿಂದ ಆತ ಪಾಪಿಷ್ಠ. ಪಾಪ ಮಾಡಿದ್ದಾನಂದರೆ ಪಾಪಿಷ್ಠ ಅಲ್ಲ, ಆದರೆ ಪಾಪಿಗಳಲ್ಲಿರುವುದು ಎಂಬುದು ಒಳ್ಳೆ ಗುಣ. ಹೆಸರು ಪಾಪಿಷ್ಠ ಅಂತ ಅಂದರೆ ಮೇಲ್ನೋಟಕ್ಕೆ ದುರ್ಗುಣದ ಹೆಸರು, ಒಳಕ್ಕೆ ಒಳ್ಳೆ ಗುಣ. ಈ ತರ ಭಗವಂತ ನಮ್ಮಲ್ಲಿ ಯಾವ ಯಾವ ದುರ್ಗುಣಗಳು ಬರಬೇಕೋ ಆ ಹೆಸರಿಟ್ಟುಕೊಂಡ ಸುಗುಣಗಳನ್ನು ತಾನು ಹೊರಗೆ ತಂದರೆ, ಬಿಂಬ ಪ್ರಕಟ ಮಾಡಿದರೆ ಪ್ರತಿಬಿಂಬದಲ್ಲಿ ದುರ್ಗುಣಗಳೆಲ್ಲ ಬಂದು ಇರುವಾಗ ಅದಕ್ಕೆ ದೇವರನ್ನ ನಿರ್ದೋಷ ಅಂತ ಚಿಂತನೆ. ಚಿಂತನೆ ಅಂದ ಅರ್ಥ ಏನು? ನಿನ್ನ ಅಂದ್ರೆ ನನ್ನೊಳಗೆ ದುರ್ಗುಣಗಳು ಪ್ರಕಟ ಆಗಲಿಕ್ಕೆ ನೀನು ಯಾವ ಯಾವ ರೂಪಗಳನ್ನ ಹೊರಗೆ ತೆಗೆದಿರ್ತೀಯೋ ಅದನ್ನ ಒಳಗೆ ತೆಕ್ಕೊಳ್ಳಯ್ಯ ಅಂತ ದೇವರಲ್ಲಿ ಪ್ರಾರ್ಥನಾ. ಇದು ನಿರ್ದೋಷ ಎಂಬ ಚಿಂತನೆಯ ರಹಸ್ಯ. ಅಲ್ಲ, ನಾವು ಕೇಳಿದ್ರೆ ತೆಗಿತಾನೆ, ಮೊದಲೇ ತೆಗಿಬೋದಲ್ಲ ಅಂದ್ರೆ ಹೇಳ್ತಾರೆ, ನಮ್ಮ ದುರ್ಗುಣಗಳು ಹೋಗಬೇಕಾದರೆ ಅದಕ್ಕೆ ದುರ್ಗುಣಗಳು ಬರಲಿಕ್ಕೆ ಕಾರಣ ಹಿಂದೆ ಸಾಕಿದೆ ಪಾಪಗಳು. ಅದಕ್ಕೆ ಭಗವಂತ ಹೇಳ್ತಾನೆ, ನಿನ್ನ ಪಾಪಗಳು ಸುಮ್ಮನೆ ತೆಗೆಯುವುದಾದ್ರೆ ನಾನು ಇಲ್ಲಿ ತರ್ತಾನೆ ಇದ್ದಿಲ್ಲ, ಅಲ್ಲಿಂದ ಅಲ್ಲಿಗೆ ನನ್ನ ಹೊಟ್ಟೆಯಿಂದಲೇ ಮೋಕ್ಷಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ. ಇಲ್ಲಿ ತಂದದ್ದು ಕರ್ಮ ಅನುಭವಿಸಿಯೇ ಕಳೆಯಬೇಕು. ಆದ್ದರಿಂದ ನೀನು ನನ್ನನ್ನ ಗುಣಪೂರ್ಣ ಗುಣಪೂರ್ಣ ಅಂತ ಚಿಂತನೆ ಮಾಡಿ ಆ ಚಿಂತನೆಯಲ್ಲಿ ದೋಷ ದೂರ ಅಂದರೆ ದೋಷಗಳನ್ನ ತೆಗಿ, ನಿನ್ನ ಪ್ರಕಟ ಆದ ರೂಪಗಳನ್ನ ಹಿಂದೆಗೆ ತೆಗೆದುಕೋ ಅಂತ ಚಿಂತನೆ ಮಾಡಿದಾಗ ನಿನ್ನ ಪಾಪಗಳನ್ನ ಆ ಚಿಂತನೆಯಿಂದ ಕತ್ತರಿಸಿ ಆ ಕತ್ತರಿಸಿದ್ದಕ್ಕೆ ನನ್ನ ರೂಪಗಳನ್ನ ಹಿಂದೆ ತೆಗೆದುಕೊಂಡ್ರೆ ನಿನ್ನಲ್ಲಿ ದೋಷಗಳು ಹಿಂದಕ್ಕೆ ಹೋಗಿ ಬಿಡುತ್ತೆ. ಹಾಗೆ ದೇವರನ್ನ ಗುಣಪೂರ್ಣ ಗುಣಪೂರ್ಣ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಒಳ್ಳೆ ಗುಣಗಳು ಪ್ರಕಟ ಆಗಲಿಕ್ಕೆ ಬೇಕಾದ ಪುಣ್ಯ ಸಂಪಾದನೆ ಆಗಿ ಭಗವಂತ ಏನು ಮಾಡುತ್ತಾನೆ, ತನ್ನ ಒಳ್ಳೆ ಗುಣಗಳು ಪ್ರಕಟ ಮಾಡಿದಾಗ ನಮ್ಮಲ್ಲಿ ಗುಣಗಳು ಪ್ರಕಟ ಆಗುತ್ತೆ. ಇದನ್ನೇ ಬಿಂಬ ಪ್ರತಿಬಿಂಬ ಭಾವ ಅಂದ್ರು. ಮೂರು ರೀತಿಯ ಪ್ರತಿಬಿಂಬ ಭಾವ: ದ್ರವ್ಯ ಬಿಂಬ ಪ್ರತಿಬಿಂಬ ಭಾವ, ಗುಣಬಿಂಬ ಪ್ರತಿಬಿಂಬ ಭಾವ, ಕ್ರಿಯಾಬಿಂಬ ಪ್ರತಿಬಿಂಬ ಭಾವ ಅಂತ ಮೂರು ರೀತಿಯಾಗಿದೆ. ಎಲ್ಲಿ ಬಂತು? ಷೋಡಶಿಯಲ್ಲಿ ಬಂತು, ಕಥೆಯಲ್ಲಿಗೆ ಬಂತು ಅಂದ್ರೆ ಪುರೋಹಿತನ ಹತ್ರ ಬಂತು. ಮಾಯೆಗೆ ಒಳಗಾಗಬೇಡಿ ಎಂದಾಗ ಮಾಯೆಗೆ ಒಳಗಾಗಿ ಹಿಂದೆ ಹತ್ತುವುದು ಎಂಬುದು ದುರ್ಗುಣ. ಅದು ಹೋಗಬೇಕಾದರೆ ಭಗವಂತ ತೆಗೆಯಬೇಕು, ಬಿಂಬನ ಶರಣಾಗತರಾಗಿ ಅಂತ ಭಾಗವತದಲ್ಲಿ ಹೇಳಿದ್ದನ್ನೇ ಹೇಳಿದರು. ನಂತರ ಪುರೂರವನ ಮಕ್ಕಳ ಪಟ್ಟಿಯನ್ನ ಕೊಡತಾ ಇದ್ದಾರೆ. ಹೇಳ್ತಾರೆ ಪುರೂರವನಿಗೆ ಆಯು, ಅಮಾವತು ಮತ್ತು ವಿಶ್ವಾಯು, ಶ್ರುತಾಯು, ದೃಢಾಯು, ವನಾಯು, ಶತಾಯು ಅಂತ ಏಳು ಜನ ಮಕ್ಕಳಾಗ್ತಾ ಇದ್ದಾರೆ. ಅದರಲ್ಲಿ ಅಮಾವಸುವಿಗೆ ಇಬ್ಬರು ಮಕ್ಕಳು ಹುಡುತಾ ಇದ್ದಾರೆ, ಭೀಮ ಮತ್ತು ನಗ್ನಜಿತ ಅಂತ ಇಬ್ಬರು ಮಕ್ಕಳು. ಭೀಮನ ಮಗ ಕಾಂಚನ ಪ್ರಭ, ಇನ್ನ ಕಾಂಚನ ಪ್ರಭನ ಮಗ ಸುಭೋತ್ರ. ಸುಭೋತ್ರನಿಗೆ ಕೇಶನಿ ಎಂಬವಳಲ್ಲಿ ಜಹ್ನು ಎಂಬ ಮಗ ಹುಡುತಾ ಇದ್ದಾನೆ. ಈ ಜಹ್ನುವನ್ನ ಪತಿಯನ್ನಾಗಿ ಪಡೆಯಬೇಕು ಅಂತ ಗಂಗಾದೇವಿ ಅವರ ಹತ್ರ ಹೋಗ್ತಾ ಇದ್ದಾಳೆ. ಜಹ್ನುವಿಗೆ ಇಷ್ಟ ಆಗ್ಲಿಲ್ಲಂತೆ, ಬೇಡ ಅಂದ್ರು. ಅದಕ್ಕೆ ಸಿಟ್ಟು ಬಂದು ಅವರ ಇಡೀ ಆಶ್ರಮವನ್ನೇ ಕೊಚ್ಚಿ ಹಾಕ್ತಾ ಇದ್ದಾಳೆ. ಅದಕ್ಕೆ ಯಜ್ಞವಾಟ ಗಂಗಾ ಪ್ರವಾಹದಿಂದ ಹೋದದ್ದಕ್ಕೆ ಕ್ರುದ್ಧನಾಗಿ ಜಹ್ನು ಹೇಳ್ತಾ ಇದ್ದಾನೆ ಗಂಗಾದೇವಿಗೆ, ಏಷತೇ ವಿಫಲಂ ಯತ್ನ ಪಿಬನ್ ಅಂಭಃ ಕರೋಮ್ಯಹಂ. ನೀನು ನನ್ನ ಆಶ್ರಮ ಕೊಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯಲ್ಲ, ಅದರಿಂದ ನಿನ್ನ ಇಡೀ ನೀರನ್ನು ಕುಡಿದು ಬಿಡುತ್ತೇನೆ, ಇಲ್ಲೇನು ಪ್ರಯತ್ನ ನಡೆಯಲ್ಲ ಅಂತ ಇಡೀ ವಿಶೇಷವಾಗಿರತಕ್ಕಂತಹ ನೀರನ್ನು ಕುಡಿದು ಬಿಟ್ರು. ಆಗ ಪುನಃ ಪ್ರಾರ್ಥನೆ ಮಾಡಿದ್ದಕ್ಕೆ ಕಿವಿಯಿಂದ ಬಿಟ್ರು. ಅದಕ್ಕೆ ಜಾಸ್ತನಾಗಿ ಜಹ್ನು ಋಷಿಗಳ ಮಗಳಂತೆ ಬಂದದ್ದರಿಂದ ಜಾಹ್ನವಿ ಅಂತ ಹೇಳ್ತಾ ಇದ್ದಾರೆ. ನಂತರ ಈ ಜಹ್ನು ಯುವನಾಶ್ವನ ಮಗಳಾಗಿರತಕ್ಕಂಥ ಕಾವೇರಿ ಅಂತ ಆಕೆಯನ್ನು ಮದುವೆ ಆಗ್ತಾ ಇದ್ದಾನೆ. ಕಾವೇರಿ ಯಾರೋ ಅಲ್ಲ, ಆಕೆಯೇ ಗಂಗೆಯೇ ಕಾವೇರಿ ರೂಪದಿಂದ ಬಂದದ್ದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಅಂದರೆ ಜಹ್ನುವಿನ ಹೆಂಡತಿಯಾಗಿ ಗಂಗಾ ರೂಪದಿಂದ ಬಾರದೆ ಕಾವೇರಿ ರೂಪದಿಂದ ಬಂದು ಹೆಂಡತಿಯಾಗ್ಲು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಜಹ್ನುವಿಗೆ ಕಾವೇರಿಯ ಗರ್ಭದಲ್ಲಿ ಸುನಃ ಅಂತ ಒಳ್ಳೆ ಧಾರ್ಮಿಕನಾದಂತಹ ಮಗ ಬರ್ತಾ ಇದ್ದಾನೆ. ಸುನಃನ ಮಗ ಅಜಕ, ಅಜಕನ ಮಗ ಬಲಾಕಾಶ್ವ ಅಂತ, ಬಲಾಕಾಶ್ವನಿಗೆ ವಿಶೇಷವಾಗಿ ಕುಶ ಅಂತ ಮಗ ಬರ್ತಾ ಇದ್ದಾನೆ. ಕುಶನಿಗೆ ಕುಶಿಕ, ಕುಶನಾಭ, ಕುಶಾಂಬ, ಮೂರ್ತಿಮಂತ ಅಂತ ನಾಲ್ಕು ಜನ ಮಕ್ಕಳಾಗ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕುಶಿಕ ವನವಾಸಿಗಳ ಹತ್ರ ಬೆಳೆಯುತ್ತಾ ಇದ್ದ, ಪಲ್ಲವರ ಹತ್ರ. ಅವನಿಗೆ ಇಂದ್ರನಿಗೆ ಸಮಾನವಾದ ಪರಾಕ್ರಮ ಇರುವಂತಹ ಮಗ ಬೇಕು ಅಂತ ತಪಸ್ಸಿಗೆ ತೊಡಗಿದ ಕುಶಿಕ. ನೋಡಿದ್ರಂತೆ ನನಗೆ ಸಮಾನವಾದವನು ಎಲ್ಲಿ ಬರ್ತಾನೋದಕ್ಕೆ ನಾನೇ ಬಂದ್ರೆ ಒಳ್ಳೇದಲ್ಲ ಅಂತ ಇಂದ್ರದೇವರು ತಾನೇ ಮಗನಾಗಿ ಕುಶಿಕನಿಗೆ ಬಂದಂತೆ. ಅದಕ್ಕೆ ಇಂದ್ರನಿಗೆ ಸಮಾನ ಆದವರು ಯಾರು ಬರ್ತಾರೆ, ಇಂದ್ರನೇ ಬರಬೇಕಾಗುತ್ತೆ. ತುಂಬಾ ಕಡೆ ಹಾಗೆ ಆಗಿತ್ತು, ದೇವರನ್ನ ಕಂಡ ಕೊಡಲೇ ಸ್ವಾಮಿ ಏನು ಬೇಕಾಗಿಲ್ಲ, ನಿನ್ನಂತ ಮಗ ಇದ್ರೆ ಸಾಕು ಅಂದ್ರೆ ನನ್ನಂತ ಮಗ ಬರ್ಲಿಕ್ಕಿಲ್ಲಪ್ಪ ನಾನೇ ಬರಬೇಕು ಅಂತ ದೇವರು ಅನೇಕ ಕಡೆ ಪ್ರಾದುರ್ಭೂತನಾದ. ಅದೇ ರೀತಿಯಲ್ಲಿ ಇಂದ್ರ ದೇವರು ಬರ್ತಾ ಇದ್ದಾರೆ. ವಿಶೇಷವಾಗಿ ಕುಶಿಕನಿಗೆ ಪುರುಕುತ್ಸಿ ಎಂಬ ಭಾರ್ಯ, ಆಕೆಯ ಗರ್ಭದಲ್ಲಿ ಇಂದ್ರದೇವರೇ ಗಾಧಿ ಎಂಬ ಹೆಸರಿನಿಂದ ಬರ್ತಾ ಇದ್ದಾರೆ, ಗಾಧಿ ಮಹಾರಾಜ. ನಂತರ ಗಾಧಿಗೆ ಸತ್ಯವತಿ ಎಂಬ ಕನ್ಯಾ ಬರ್ತಾ ಇದ್ದಾಳೆ. ಆ ಅವಳನ್ನ ಭೃಗುಗಳ ಮಗನಾಗಿರ್ತಕ್ಕಂಥ ರುಚಿಕನಿಗೆ ಕೊಟ್ಟು ಮದುವೆ ಮಾಡಿಕೊಡ್ತಾ ಇದ್ದಾರೆ. ಇನ್ನ ಸತ್ಯವತಿ ಅಂದ್ರೆ ರುಚಿಕನ ಪತ್ನಿ, ಆಕೆ ವಿಷಯದಲ್ಲಿ ಬಹಳ ಅನುಗ್ರಹ ಮಾಡುತ್ತಿದ್ದಂತೆ. ಕೊನೆಗೆ ಹೆಂಡತಿ ಕೇಳಿದ ರುಚಿಕರನ್ನ, ನನಗೂ ಸ್ವಲ್ಪ ಮಕ್ಕಳಾಗಲಿಕ್ಕೆ ಏನಾದರೂ ಅಭಿಮಂತ್ರಣ ಮಾಡಿಕೊಡಿ ಅಂದ್ರೆ ಚರುವನ್ನ ಅಭಿಮಂತ್ರಣ ಮಾಡಿಕೊಟ್ಲು ಕೊಟ್ರು. ಆಗ ಕೇಳಿದ್ದು ನನ್ನ ಅಮ್ಮನಿಗೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದಾಗ ಆಕೆಗೂ ಅಭಿಮಂತ್ರಣ ಮಾಡಿದ್ರು. ಇವರು ಬ್ರಾಹ್ಮಣರು, ಅವರು ಕ್ಷತ್ರಿಯರು, ಯಾರಿಗೆ ತಕ್ಕಂತೆ ಮಕ್ಕಳಾಗಲಿ ಅಂತ ಅಭಿಮಂತ್ರಣ ಮಾಡಿದಾಗ ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸಸ್ಯಾಂ ಜನಿಷ್ಠತೆ ಪುತ್ರ ದೀಪ್ತಿಮಾನ್ ಕ್ಷತ್ರಿಯರ್ಷಭ. ನೋಡು, ಆ ಚರುವನ್ನು ತಿನ್ನದ್ದಕ್ಕೆ ನಿಮ್ಮಮ್ಮನಲ್ಲಿ ಒಳ್ಳೆ ಕ್ಷತ್ರಿಯ ಹುಡುತಾನೆ, ನೀನು ತಗೊಂಡದ್ದಕ್ಕೆ ಒಳ್ಳೆ ಬ್ರಾಹ್ಮಣ ಶ್ರೇಷ್ಠ ಬರ್ತಾನೆ ಅಂತ ಹೇಳಿದರು. ನಂತರ ಅವರು ಬಂದರು, ಗಾದಿ ಮಹಾರಾಜ ಬಂದ, ಹೆಂಡತಿ ಬಂದು ಮಗಳ ಹತ್ರ ಶರವನ್ನ ತಗೊಂಡ್ರು. ತಗೊಳ್ಳುವಾಗ ಚೂರು ಬುದ್ಧಿ ವ್ಯತ್ಯಾಸ ಆಯಿತು ಅಲ್ಲ, ಎಷ್ಟಾದ್ರೂ ಹೆಂಡತಿಗೆ ಸಪರೇಟ್ ಆಗಿ ಏನೋ ಮಾಡಿರ್ತಾನೆ, ನನಗಂತೂ ಚೀಲ ಏನೋ ಬೇರೆ ಕೊಟ್ಟಿರ್ತಾರೆ ಅಂತ, ಇದು ನೀನು ತಗೊಂಡು ನಾನು ತಗೊಳ್ತೇನೆ ಅಂತ ತಗೊಂಡ್ಲು ಅದು. ಆದರೆ ಇಲ್ಲಿ ನೋಡಬೇಕಾಗಿದ್ದು, ಆಕೆ ಹ್ಯಾಂಗ್ ಮಾಡಿದ್ದು ಇವ್ರು ಹಿಂಗೆ ತಗೊಂಡ್ರು ಅಂತ ಮಾಮೂಲು ಕಥೆ ಗೊತ್ತಿದ್ದೆ. ಸ್ವಾಮಿ ಸಂಕಲ್ಪ ಹೇಗಿತ್ತು, ಒಳಗೆ ಭಗವಂತ ಬಿಂಬ ಪ್ರೇರಣೆ ಮಾಡಿ ಆ ಕಾಲಕ್ಕೆ ಯಾರಲ್ಲಿ ಏನು ಹುಟ್ಟಿಸಬೇಕೋ ಆ ರೀತಿಯಲ್ಲಿ ಪ್ರೇರಣೆ ಮಾಡಿ ಹುಟ್ಟಿಸಿದ. ಈ ಚರೆಯನ್ನು ನೋಡಿದಾಗ ಇಡೀ ಭಾಗವತ ಪುರಾಣಗಳೆಲ್ಲ ಬಿಂಬನ ಕಥ, ಅದಿಲ್ಲದಿದ್ರೆ ಮೇಲು ಕಥ, ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅಂತ ಬರುತ್ತೆ ಹೊರತು. ನೋಡಿ, ಅವರ ಸಂಕಲ್ಪ ಮೇಲೆ ಒಳಗೆ ಸ್ವಾಮಿ ಏನು ಬೇಕಾದರೂ ಮಾಡಬಲ್ಲ ಸಂಕಲ್ಪವನ್ನ ತಿರುಚಿಬಿಟ್ಟ. ಸರಿ, ಇದು ಗೊತ್ತಾಯಿತು. ಅವಾಗ ಹೇಳ್ತಾ ಇದ್ದಾರೆ, ನಿನ್ನ ತಾಯಿ ನಿನ್ನ ವಂಚನೆ ಮಾಡಿದ್ದಾಳೆ. ಅಲ್ಲಿ ಹೇಳ್ತಾ ಇದ್ದಾರೆ, ನೀನು ಅದರ ಬದಲು ಮಾಡಿದ್ದಕ್ಕೆ ನಿನಗೆ ಕ್ರೂರ ಕರ್ಮನಾದ ಮಗ ಹುಡ್ತಾನೆ. ನಿನ್ನ ತಾಯಿಗೆ ಒಳ್ಳೆ ಬ್ರಹ್ಮಸ್ವರೂಪ ಅಂದ್ರೆ ಒಳ್ಳೆ ಭಗವಂತನ ಚಿಂತನೆ ಮಾಡತಕ್ಕಂತಹ ತಪೋಧನ ಹೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವಾಗೆ ಸತ್ಯವತಿ ಗಂಡನನ್ನ ಪ್ರಸನ್ನಗೊಳ್ಳುತ್ತಾ ತಪ್ಪಾಯಿತು, ಕ್ಷಮಾ ಮಾಡಬೇಕು ಅಂತ ಹೇಳಿದರೆ, ಯಾಕೆಂದ್ರೆ ಬ್ರಾಹ್ಮಣರಲ್ಲಿ ನನ್ನ ಮಗ ಹೀಗೆ ಹುಟ್ಟಿ ಭೀಕರ ಕ್ರೂರ ಕರ್ಮ ಮಾಡುವನಾದರೆ ಬ್ರಾಹ್ಮಣ ಆಗಮನಾಗ್ತಾನೆ, ಹಾಗಾಗಬಾರದು ಅಂದಾಗ ಅವಾಗ ಹೇಳ್ತಾರೆ, ನಿನ್ನ ಮಗ ತಂದೆ ಸಲುವಾಗಿ ಉಗ್ರನಾಗ್ತಾನೆ, ಸಹಜವಾಗಿ ಉಗ್ರಕರ್ಮಿ ಅಲ್ಲ, ತಂದೆಗಾಗಿ ವಿಶೇಷವಾಗಿ ಉಗ್ರಕರ್ಮಿಯಾಗ್ತಾನೆ, ಆ ಕ್ರೂರ ಕರ್ಮದಿಂದ ಅವನಿಗೆ ಕೀರ್ತಿಯೇ ಬರುತ್ತೆ ಅಪಕೀರ್ತಿ ಬರಲ್ಲ ಅಂತ ಆಶೀರ್ವಾದ ಮಾಡಿ ಕೊಡ್ತಾ ಇದ್ದಾರೆ. ಅವಾಗೆ ಮತ್ತು ಹೆಂಡತಿ ಕೇಳ್ತಾ ಇದ್ದಾಳೆ, ಇಚ್ಛನ್ ಲೋಕಾನಭಿಮುವೆ ಸುಜೇಥಾಹ ಕಿಂ ಪುನಃಸುತಂ ಕ್ಷಮಾತ್ಮಕಂ ರುಜುಂ ತೊಮ್ಮೆ ಪುತ್ರಂ ದಾತು ವಿಹಾರಹಸಿ. ಅವಾಗ ಮತ್ತು ಕೇಳ್ತಾಳೆ, ಅಲ್ಲ ನೀವು ಅಂದುಕೊಂಡ್ರೆ ಇನ್ನೊಬ್ಬ ಮಗ ಒಳ್ಳೆ ಮಗನನ್ನೇ ಕೊಡಬಹುದು ನೀವು, ಈ ಮಗನಲ್ಲದೆ, ಆದ ಕಾರಣ ಸ್ವಲ್ಪ ಬದಲು ಮಾಡಿ ಅಂತ ಮತ್ತೂ ಕೇಳಿಕೊಳ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತಾ ಇದ್ದಾಳೆ, ಸ್ವಲ್ಪ ಅಮೆಂಡ್ಮೆಂಟ್ ಏನು ಅಂದ್ರೆ, ನನಗೆ ಶಾಂತನಾದ ಮಗನನ್ನೇ ಹುಕ್ಕೊಡು, ಇನ್ನ ವ್ಯತ್ಯಾಸ ಆಗಲ್ಲ ಅಂದ್ರೆ ಆ ಮೊಮ್ಮಗ ಬೇಕಾದ್ರೆ ಕ್ರೂರ ಕರ್ಮ ಆಗಲಿ ಅಂತ ಅಲ್ಲಿ ಸ್ವಲ್ಪ ಸರಿ ಮಾಡುತ್ತಾ ಇದ್ದಾಳೆ. ಅಂದ್ರೆ ಅರ್ಥ ನೋಡಿ, ನನ್ನ ಹೊಟ್ಟೆಯಲ್ಲಿ ಕ್ರೂರ ಕರ್ಮ ಬರಬಾರದು ಅಂತ, ಮಗನ ಹೊಟ್ಟೆಯಲ್ಲಿ ಬಂದ್ರೆ ಅಡ್ಡಿ ಇಲ್ಲ, ಅದೆಂತ ಆಲೋಚನೆ ಅಂತ ಅಂದ್ರೆ, ಇದನ್ನೇ ಆಚಾರ ಹೇಳ್ತಾರೆ ಒಂದು ಮಾತಿನಿಂದ, ಬಹುಚಿತ್ರ ಜಗತ್ ಬಹುಧಾಕರಣ, ನಾನಾ ಜೀವಿಗಳು ನಾನಾ ಆಲೋಚನೆ, ಆಯಾ ಆಲೋಚನೆ ಬರಲಿಕ್ಕೆ ಅವರವರ ಜನ್ಮಾಂತರದ ಸಂಸ್ಕಾರ, ಅವರ ಪಾಪ ಪುಣ್ಯ ಫಲಗಳು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ 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 ಎಷ್ಟು ಜನ್ಮಗಳಿವೆಯೋ ಆ ಪ್ರಕಾರ ಈ ಜನ್ಮದಲ್ಲಿ ಯಾವ ಬುದ್ಧಿ ಬರಬೇಕೋ ಅದನ್ನೇ ಆ ಕ್ಷಣದಲ್ಲಿ ಕೊಡುತ್ತಾನೆ. ಇದೆಯ ನಮ್ಮ ಸ್ವಾಮಿಯ ತಾಕತ್ತು ಅಂದ್ರು. ಅದಕ್ಕೆ ಕೇಳ್ತಾ ಇದ್ದಾಳೆ, ನನಗೆ ಮಗನೇನೋ ಒಳ್ಳೆಯವನು ಹುಟ್ಟಬೇಕು, ಅವನ ಮಗ ಬೇಕಾದರೆ ಕ್ರೂರನಾಗ್ಲಿ ಅಟ್ಟಿ ಇಲ್ಲ ಅಂದು. ಸರಿ, ಅದಕ್ಕೆ ನೋಡಿದ್ರು ಅನುಗ್ರಹ ಮಾಡಿದ್ರಂತೆ. ಅಲ್ಲ, ಅದೇ ಅನುಗ್ರಹ ಮಾಡಿದ್ರು ಅಂದ್ರೆ, ಗೊತ್ತಿತ್ತು ಹೆಂಡತಿಯಲ್ಲಿ ಆ ಅಪೇಕ್ಷೆ ಕೊಟ್ಟಿದ್ದು ಯಾರೋ ಅಲ್ಲ ಭಗವಂತನೇ, ಆದ್ದರಿಂದ ಅವನ ಸಂಕಲ್ಪ ಅನುಸಾರ ಹಾಗಾಗುವಾಗ ನಾನು ಬರೇ ಸೌಟಿನಂತೆ ತಥಾಸ್ತು ಒಂದು ಬಿಟ್ಟು. ಭದ್ರೇ ನಾಸ್ತಿ ವಿಶೇಷೋಮೆ ಪೌತ್ರೇಷ ವರವರ್ಣಿನಿ ತ್ವಯಾ ಯಥೋಕ್ತಂ ವಚನಂ ತಥಾ ಭದ್ರಂ ಭವಿಷ್ಯತಿ. ನನಗೆ ಮಗನಾದರೂ ಸರಿ ಮೊಮ್ಮಗನಾದರೂ ಸರಿ ಸಹಜ ಕ್ರೂರ ಕರ್ಮಿ ಅಲ್ಲ, ತಂದೆಗಾಗಿ ಕ್ರೂರಕರ್ಮಿ ಆಗ್ತಾನೆ, ಅದು ಜಗತ್ತಿನಲ್ಲಿ ಯಶಸ್ಸಿಗೆ ಕಾರಣ ಆಗುತ್ತೆ. ಅಂತವನು ಮಗನಾದರೇನು ಮೊಮ್ಮಗನಾದರೇನು ನನಗೇನು ಅಡ್ಡಿ ಇಲ್ಲ, ನಿನಗೇನೋ ಚೂರು ವ್ಯತ್ಯಾಸ ಕಾಣಿಸ್ತಾ ಇದೆ, ಇರಲಿ ಬಿಡು, ನಿನಗಾಗಿ ಆಗಲಿ ಹಾಗೆ ಆಗಲಿ. ಅವಾಗೆ ಸತ್ಯವತಿ ಪಡ್ಕೊಂಡದ್ದೇ ಜಮದಗ್ನಿ ಮಹರ್ಷಿಗಳನ್ನ, ಅವರ ಮಗನಾಗಿ ಬಂದವರೇ ನಮ್ಮ ಸ್ವಾಮಿ ಪರಶುರಾಮ ದೇವರು ಹೇಳ್ತಾ ಇದ್ದಾರೆ. ಜಮದಗ್ನಿಗಳ ಮಗನಾಗಿ ಬಂದಂತಹ ಇವರು ತಾಯಿಯ ತಲೆಯನ್ನೇ ಕತ್ತರಿಸಿದರಲ್ಲ ಅದು ಹೇಳುತ್ತಾರೆ. ರೇಣುಕಾದೇವಿ ತಾನು ದಿನಾಗ್ಲೂ ಕೂಡ ಪಾತಿವ್ರತ್ಯದಿಂದ ನದಿಗೆ ಹೋಗಿ ಸ್ನಾನ ಮಾಡಿ ಉಸುವಿನಿಂದ ಕೊಡ ಮಾಡಿಕೊಂಡು ಮಡಕೆಯನ್ನ ನೀರು ತರ್ತಾ ಇದ್ರು. ಮಣ್ಣಿನಿಂದ ಮಡಕೆ ಮಾಡಬಹುದು, ಅದು ಮಣ್ಣಿನಿಂದ ಮಡಕೆ ಮಾಡಿದ್ರು ಸುಡದಿದ್ರೆ ಅದು ನೀರು ನಿಲ್ಲಲ್ಲ. ದುಷ್ಟಾಂತ ದಾಸರು ಒಂದು ಕಡೆ ಕೊಡ್ತಾರೆ, ಮಣ್ಣಿನ ಮಡಕೆ ಕೆಸರೆ ಗಡೆಗಳ ಮಾಡಿ ಘಟವನ ಮಾಡಿ ಸೂರ್ಯನ ಬಿಸಿಲಲ್ಲಿಟ್ಟು ನೀರು ತರಲಿಕ್ಕಾಗುತ್ತಾ ಅಂತಾರೆ. ಅಂತಾದ್ರು ಉಸುವಿನಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆ ಅಂಟೆ ಬರಲ್ಲ ಉಸುವಿನದಕ್ಕೆ. ಆದರೆ ಆಕೆಯ ಪಾತಿವ್ರತ್ಯದಿಂದ ಉಸುವಿನಿಂದ ಗಡಿಗೆ ಆಗ್ತಿತ್ತು, ಆ ಗಡಿಗೆಯಿಂದ ನೀರು ತರ್ತಾ ಇದ್ರು. ಒಂದು ಸಲ ಒಬ್ಬ ಗಂಧರ್ವ ಆ ನೀರಿನಲ್ಲಿ ಜಲಕ್ರೀಡೆ ಆಗ್ತಾ ಇದ್ರೆ ಚೂರು ಮನಸ್ಸು ಚಂಚಲ ಆಯಿತು ಆಕೆಗೆ. ಆದ ಕೂಡಲೇ ಪಾತಿವ್ರತ್ಯ ಹೋಯಿತು, ಹೋದ ಕೂಡಲೇ ಗಡಿಗೆ ಆಗ್ಲಿಲ್ಲ, ಬರೇ ಕೈಯಿಂದ ಬಂದು ಜಮದಗ್ನಿ ಋಷಿಗಳು ನೋಡುತ್ತಾರೆ, ಗೊತ್ತಾಯಿತು ಅವರಿಗೆ ಬರೇ ಕೈಯಿಂದ ಬಂದ ಹೆಂಡತಿಯ ವಿಶೇಷ. ಮಕ್ಕಳಿಗೆ ಹೇಳುತ್ತಾರೆ, ಉಳಿದ ಮಕ್ಕಳಿಗೆಲ್ಲ ತಾಯಿಯ ತಲೆ ಕತ್ತರಿಸಿ. ಯಾಕೆ ತಲೆಯ ಕತ್ತರಿಸಿ ಅಂತ ಹೇಳಿದರು ಅಂದ್ರೆ ಆಲೋಚನೆ ಬಂದದ್ದಲ್ಲಿ ತಲೆಯಲ್ಲಿ ತೆಗೆದು ಬಿಡಿ ಎಂದು. ಹಾಗಾದ್ರೆ ನಮ್ಮ ತಲೆ ಉಳ್ಲಿಕ್ಕೆ ಇಲ್ಲ ಅಲ್ವಾ, ಯಾರ ತಲೆ ಉಳಿಲಿಕ್ಕಿಲ್ಲ, ಎಲ್ಲಾರ ತಲೆ ಕತ್ತರಿಸಬೇಕಾಗುತ್ತೆ. ಹಾಗೆ ತಲೆ ತೆಗೆದು ಬಿಡಿ ಎಂದರು. ಯಾರು ಮುಂದಕ್ಕೆ ಬರಲಿಲ್ಲ, ಯಾಕೆ ಅಪ್ಪನ ಮಾತು ಬೇಡ, ಯಾಕೆ ತಾಯಿ ಮೊದಲು ನಂತರ ಅಪ್ಪ ನಂತರ ಗುರುಗಳು ವೇದ ಹೇಳ್ತಾ ಇದೆ. ಆದ್ದರಿಂದ ತಾಯಿ ವಿಚಾರದಲ್ಲಿ ಅಪ್ಪನ ಮಾತು ಕೇಳಬಾರದು ಅಂತ ಅಲ್ಲಿ ಅನುಸಂಧಾನ ಮಾಡಿಕೊಂಡು ಗುರುಪ್ರಮುಖನ ಗ್ರಾಹ್ಯಂ ಇದನ್ನರ್ಥ ಅರ್ಥಕಲ್ಪನ ಅಂತ ಹೇಳಿ ತಾಯಿ ವಿಚಾರದಲ್ಲಿ ಬೇಡ ಅಂದ್ರು. ಪರಶುರಾಮದೇವರು ಬಂದ್ರು, ಬಂದಾಗ ಹೇಳ್ತಾ ಇದ್ದಾರೆ, ರಾಮ ಕತ್ತರಿಸು ಅವಳನ್ನ ಇವರನ್ನ, ಪಿತೃವಾಕ್ಯ ಉಲ್ಲಂಘನೆ ಮಾಡಿದ್ದಾರೆ. ಹೇಳಿದ ಕೂಡಲೇ ಆಗ ಈಗ ಏನೂ ಇಲ್ಲ, ತೆಗೆದದ್ದು ಸರಸರಸರ ಕಡಿದು ಬಿಟ್ಟದ್ದೇ. ಖುಷಿಯಾಯಿತು ತಂದೆಗೆ, ಯಾಕೆ ಅಂದ್ರೆ ಮಾತು ಥಟ್ ಅಂತ ನಡೆಸಿಕೊಟ್ರಲ್ಲ. ಅದಕ್ಕೆ ಏನು ಬರಬೇಕು, ಎಲ್ಲರನ್ನು ಬದುಕಿಸಿ. ಅದಕ್ಕೆ ಪರಶುರಾಮ ದೇವರು ಮೇಲ್ನೋಟದ ಬೆಂಕಿ, ಒಳನೋಟದ ಚಂದ್ರ, ಅದ್ಭುತವಾದ ಕರುಣಾಮೂರ್ತಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಅವರಲ್ಲಿ ಬಂದಿರತಕ್ಕಂಥ ಅದ್ಭುತವಾದ ವಂಶವನ್ನೆಲ್ಲ ವರ್ಣನೆ ಮಾಡುತ್ತಾ ಇದ್ದಾರೆ. ಇನ್ನ ಇವರ ವಂಶವನ್ನೆಲ್ಲ ವರ್ಣನೆ ಮಾಡಿದ ಮೇಲೆ ಇನ್ನ ಈಚೆ ಪುರುವಿನ ಪುರುರವನ ಇನ್ನೊಂದು ರೀತಿಯಾಗಿರತಕ್ಕಂಥ ವಂಶ ಬೆಳೆದು 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 ಎಲ್ಲಿಗೆ ಬಂತು ಅಂತ ಹೇಳಿದರೆ ನಹುಶನವರೆಗೂ ಬಂತು ಅಂತ ಹೇಳ್ತಾ ಇದ್ದಾರೆ. ಆ ವಂಶವನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಹುಶ ಸುಸ್ವಧ ಎಂಬ ಪಿತೃದೇವತೆಗೆ ಕನ್ಯ ವಿರಜ ಅಂತ, ಆ ವಿರಜ ಎಂಬ ಭಾರ್ಯೆಯಲ್ಲಿ ನಹುಶನಿಗೆ ಒಳ್ಳೆ 6 ಜನ ಮಕ್ಕಳಾಗ್ತಾ ಇದ್ದಾರೆ. ನಹುಶನಿಗೆ ಎಷ್ಟು ಜನ ಮಕ್ಕಳು ಎಂಬುದು ಭಾಗವತದಲ್ಲಿ ಹೆಚ್ಚಾಗಿ ಬರಲ್ಲ, ವಿವರಣೆ ಹೆಚ್ಚಿಲ್ಲ, ಹರಿವಂಶದಲ್ಲಿ ವಿಸ್ತಾರವಾಗಿ ಬರ್ತಾ ಇದೆ. ಯಾರ್ಯಾರು ಬಂದರು ಅಂದ್ರೆ ಹೇಳ್ತಾರೆ, ಯತಿ ಯಯಾತಿ ಸಮ್ಯಾತಿ ಆಯಾತಿ ಭವ ಮತ್ತು ಸುಯಾತಿ ಅಂತ 6 ಜನ ಮಕ್ಕಳು ಬರ್ತಾ ಇದ್ದಾರೆ. ಅದರಲ್ಲಿ ಯತಿಯೇ ಜ್ಯೇಷ್ಠ, ಎರಡನೆಯವ ಯಯಾತಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲರಕ್ಕಿಂತ ರಾಜ್ಯ ಅಧಿಪತಿಯಾದದ್ದು ಯಯಾತಿಯೇ ಅಂತ ಹೇಳ್ತಾರೆ. ಸರಿ, ಪರಮಧಾರ್ಮಿಕ ಯಾರು ಅಂದರೆ ಯತಿ, ಹೆಸರೇ ನೋಡಿ ಯತಿ, ಮಹಾಧಾರ್ಮಿಕ ಸಪುತ್ಥನ ಮಗಳಾಗಿರತಕ್ಕಂಥ ಗಾ ಎಂಬ ಕನ್ಯೆಯನ್ನ ಮದುವೆ ಮಾಡಿಕೊಳ್ತಾ ಇದ್ದಾರೆ. ಯತಿ ವಿಶೇಷವಾಗಿರತಕ್ಕಂಥ ಮುನಿಯಾಗಿ ಭಗವಂತನ ಸನ್ನಿಧಾನವನ್ನ ಸೇರುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಯ ಅತಿ ಗೊತ್ತು ಕಥೆ ಏನು, ವೃಷಪರ್ವನ ರಾಜನ ಮಗಳಾಗಿರತಕ್ಕಂಥ ಶರ್ಮಿಷ್ಠೆಯನ್ನು ದಾಸಿಯಾಗಿ ಮಾಡಿಕೊಂಡ ದೇವಯಾನಿಯನ್ನ ಮದುವೆ ಆದರು. ಅಲ್ಲಿ ಕಥಾದಲ್ಲಿ ನೋಡಿದಾಗ ಚಿಕ್ಕ ಕಾರಣ ಶರ್ಮಿಷ್ಠೆಗೂ ದೇವಯಾನಿಗೂ ಜಗಳ ಬರಲಿಕ್ಕೆ. ಎಲ್ಲರೂ ಸ್ನಾನ ಮಾಡುತ್ತಾ ಇದ್ರು, ಗಂಧರ್ವರಲ್ಲಿಗೆ ಬಂದರು, ಎಲ್ಲರೂ ಮೇಲಕ್ಕೆ ಬಂದು ತಮ್ಮ ತಮ್ಮ ವಸ್ತ್ರಗಳನ್ನು ತಗೊಂಡು ಉಟ್ಟುಕೊಳ್ಳುವಾಗ ಅದರ ಬದಲಾಯಿತು. ಶರ್ಮಿಷ್ಠ ದೇವಯಾನಿಯ ಸೀರೆಯನ್ನು ಉಟ್ಟಿದ್ದು. ಹೋಗ್ಲಿ ಬಿಡು ಅಂತ ಇರಲಿಲ್ಲ ದೇವಯಾನಿ, ಯಾಕೆ ಅಂದ್ರೆ ನನಗೆ ಸೀರೆ ಇಲ್ಲ ಅಂತ ನಿಂತು ಬಿಟ್ಟು. ಯಾಕೆ ಅವಳು ಸೀರೆ ಉಡುವುದಲ್ಲ, ನೀನು ಕ್ಷತ್ರಿಯ ಕನ್ಯಾ, ನಾನು ಬ್ರಾಹ್ಮಣ ಕನ್ಯಾ, ನೀ ಹುಟ್ಟದ್ದು ನಾನು ಉಡಬಾರದು. ಇದಂತಹ ಧರ್ಮಗಳು ನೋಡಿ ನಮಗೆ ಇವಾಗೆಲ್ಲ ಕಾಮನ್, ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಅವ್ರನ್ನ ಇವ್ರ ಮದುವೆ ಆಗ್ಬೋದು, ಇವರ ಮದುವೆ ಆಗ್ಬೋದು, ಎಲ್ಲೋ ಅಯ್ಯೋ ಭೀಕರ ಭಯಂಕರ ಆಗಿಬಿಟ್ಟಿದೆ ಎಲ್ಲ ಪರಿಸ್ಥಿತಿ. ಎಲ್ಲ ಕೃಷ್ಣ ಹೇಳಿದಂತೆ ಎಲ್ಲಾ ವಂಶಗಳು ಉತ್ತನ್ನ ಆಗಿಬಿಡ್ತಾ ಇದೆ. ಹೇಗೆ ಉತ್ತನ್ನ ಅಂತ ಹೇಳ್ತೀರಾ? ಹೌದು, ಮಗ ಮಗಳು ಬೇರೆಯವ್ರನ್ನ ಮದುವೆ ಆಗ್ತಾರೆ ಅಲ್ವಾ, ಅದು ಎಲ್ಲೂ ಆಗಲ್ಲ. ಯಾರೋ ಚಿಕ್ಕ ಚಿಕ್ಕವ್ರ ಮನೆಯಲ್ಲಿ ಆದರೆ ಅಷ್ಟೇನಿರಲ್ಲ, ಒಳ್ಳೆ ಕಟ್ಟ ಆಚಾರವಂತರ ಮನೆಯಲ್ಲೇ ಹೀಗಾಗುತ್ತೆ. ಸತ್ಯವೋ ಅಲ್ವೋ ಇದು? ಗೊತ್ತಿದ್ದ ರಹಸ್ಯ ಅಲ್ವಾ? ಸರಿ, ಅದಾದ ಮೇಲೆ ನೋಡಿ ಪಾಶ, ನಾವು ಆಚಾರವಂತರು, ನೀ ಬರಬೇಡ, ಅದು ಇದು, ಒಂದು ವರ್ಷ ಎರಡು ವರ್ಷ ನಡೆಯುತ್ತೆ, ಬೇಕರ ನಡೆಯುತ್ತೆ. ಓ ಅವ್ರು ಕಂಡ್ರೆ ಸಾಕು, ಸ್ನಾನ ಮಾಡುವುದೆಲ್ಲ ಆಗ್ತಾ ಇರುತ್ತೆ. ಐದು ವರ್ಷ ಆದ ಮೇಲೆ ಬರ್ಲಿಕ್ಕೆ ಶುರುವಾಗುತ್ತೆ ಮನೆಗೆ. ಏನ್ ಹೇಳ್ತಾರೆ, ನಾವು ಅವ್ರನ್ನ ಕರೆಯಲ್ಲಪ್ಪ, ಅವ್ರು ಬರ್ತಾ ಇದ್ದಾರೆ, ನಾವು ಸುಮ್ಮನೆ ಕರೆದು ಊಟ ಹಾಕಿ ಕಳಿಸ್ತೇವೆ ಅಷ್ಟೇ. ಆ ಮೊಮ್ಮಗ ಬರ್ತಾನೆ, ಎತ್ಕೊಳ್ತಾರೆ, ಮುತ್ತುಕೊಳ್ತಾರೆ, ಮನೆ ಊಟ ಮಾಡಿಸ್ತಾರೆ, ಓಡಾಡಿಸ್ತಾರೆ, ಎಲ್ಲ ಆಗ್ತಾ ಇರುತ್ತೆ ಅಲ್ವಾ? ನಾ ಬೇಡ ಅಂತಿಲ್ಲ, ಅವರವ್ರ ಕಾರಣ ಅವರವರಿಗಿದೆ. ಯಾವ್ದು ಹೇಗೆ ನಡೀತಾ ಇದೆ ಎಂಬುದನ್ನು ಹೇಳಿದನಷ್ಟೇ. ಅಮೆಂಡ್ಮೆಂಟ್ ಬರುತ್ತಲ್ಲ ಕೊನೆಗೆ, ಯಾವುದು ಗೆಲ್ಲುತ್ತೆ, ಆಚಾರವೋ ಅಥವಾ ಪಾಶವೋ? ಪಾಶವೇ ಗೆಲ್ಲುತ್ತೆ. ಯಾಕೆ ಅಂದ್ರೆ ಕಲಿಕಾಲ ಆದ್ದರಿಂದ ಪಾಶವನ್ನ ಗೆಲ್ಲುತ್ತಾರೆ ಭಗವಂತ. ಕಲಿಕಾಲ ಆದ್ದರಿಂದ ಭಗವಂತನ ಇಚ್ಛೆ ಇಲ್ಲ, ನಮ್ಮ ಕರ್ಮ ಅಷ್ಟೇ. ನಮ್ಮ ಕರ್ಮಾನುಸಾರ ಭಗವಂತನ ಇಚ್ಛೆ, ನಮ್ಮ ಕರ್ಮ ಅನುಸಾರ ಕೂತಿರುತ್ತಲ್ಲ. ಮತ್ತೆ ಬಿಟ್ಟವ್ರ ಮನೆಯಲ್ಲಿ ಆಗ್ಲಿ, ಇವರಲ್ಲಿ ಯಾಕಾಯ್ತು ಕರ್ಮ ಅಲ್ವಾ? ಹಾ, ಪಾಶದಿಂದ ಭಗವಂತ ಸೆಳೀತಾನೆ. ಒಟ್ಟಾರೆ ಒಟ್ಟಾರೆ ಒಳಗೊಳಗೆ ಒಳಗೊಳಗೆ ಎಲ್ಲ ಬರ್ತಾ ಬರುತ್ತೆ. ನಿಮ್ ನೀವು ಹೇಳಿದಂತೆ ಏನು, ನಿನ್ನೆ ನಾನು ಹೇಳಿದ್ದೆ ಕನ್ಯಾ ವಿವಾಹ ಅಂತ ಹೇಳಿದಾಗ, ಹೌದು, ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳದಂಗಿದ್ರೆ ಬ್ರಾಹ್ಮಣನೇ ಹೋಗಿಬಿಡುತ್ತೆ, ಮದುವೆ ಮಾಡಿಕೊಂಡವನಿಗೆ, ಅವನ ಮಕ್ಕಳಿಗೆ, ವಂಶಕ್ಕೆಲ್ಲ. ಮಾಡಿಕೊಂಡ್ರೆ ಏನಾಗ್ತಾ ಇದೆ ಎಂಬುದು ಹೇಳಿದ್ರು ಪಾಪ ಅಲ್ವಾ? ಎಲ್ಲೋ ಕೇಳಿದೊಂದು ಆ ಹುಡುಗಿ, ಒಬ್ಬ ಹುಡುಗಿ ಬಂದು ಪಾಪ ನಮ್ ಜೊತೆಗೇನೆ ತೀರ್ಥಯಾತ್ರೆಗೆ, ಎಲ್ಲ ತುಡಿದು ಅರುವುದು ಹಾಕೊಂಡು ತಿರುಗಾಡ್ತಾ ಇದ್ದಾನೆ. ಎಲ್ಲ ಆಯಿತು, ಒಂದು ಪ್ರದೇಶದಲ್ಲಿ ನೋಡಿದಾಗ ಈ ಮಿಟ್ಟಿ ಅಂತ ಹಾಕೊಳ್ತಾರಲ್ಲ, ಅದೇನೋ ಹೊಸದು ಬಂದಿದೆ, ಅದು ಹಾಕೊಂಡು ಓಡಾಡ್ತಾ ಇದ್ದಾಳೆ. ಯಾರಪ್ಪ ಈ ಹುಡುಗಿ ಅಲ್ಲಿ ಬಂದಿದ್ದ ತೀರ್ಥಯಾತ್ರೆಗೆ, ಇಲ್ಲ ಈ ಅವತಾರದ ದರ್ಶನ ಕೊಟ್ಟಲಲ್ಲ ಅಂತ ನೋಡಿದೆ. ಆದ್ಮೇಲೆ ಗೊತ್ತಾಯಿತು, ಕನ್ಯಾ ವಿವಾಹ ಮಾಡಿ ತಾಯಿಯ ಮನೆಯಲ್ಲಿ ಇಟ್ಟಿದ್ದಾರೆ. ದೊಡ್ಡ ಆಚಾರ, ಸೊತೆ ತಿರುಗಾಡುವ ರೀತಿ ಇದು ಅಲ್ಲಿ ಹಾಗೆ ಇದು ಹೀಗೆ. ವ್ಯಕ್ತಿ ಯಾರೊಂದು ಬೇಡ, ನಾನು ಎಲ್ಲಿಗೆ ಬರ್ತಾ ಇದ್ದೇನೆ ಅಂದ್ರೆ ಆ ವ್ಯಕ್ತಿಗಳ ತಪ್ಪಲ್ಲ, ಸಮಾಜ ಎಷ್ಟು ಭೀಕರವಾಗಿ ಬೆಳೀತಾ ಇದೆ, ಆಕರ್ಷಣೆ ಬರ್ತಾ ಇದೆ ಅಂತ ಕಾಲಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿ ಅವರನ್ನು ಹೀಗೆ ಬಿಟ್ಬಿಟ್ರೆ ಅಯ್ಯೋ ಇದು ಬೇಡ ಅಂತ ಇದಕ್ಕೆ ಹೋಗೇ ಹೋಗ್ತಾರೆ. ಅವರು ತಪ್ಪೇ ಆದದ್ದು, ಮಾಡಿದವರದಲ್ವ, ಮತ್ತೆ ಮಾಡಿದವರು ತಪ್ಪು. ಕನ್ಯಾ ವಿವಾಹ ಮಾಡಿದ್ರೆ ಆಚಾರ ಹಾಳಾಗುತ್ತಲ್ಲ, ಆಚಾರ ಬೇಕು, ಮಗಳ ಮದುವೆ ಬದುಕಬೇಕು. ಇಷ್ಟೆಲ್ಲ ನೋಡಿದಾಗ ಯಾರ ಬಾಳನ್ನು ಕೊಲ್ಲದೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು ಉತ್ತಮ ಅಂತಂತಲ್ವ, ಅದೇ ನಿನ್ನೆ ನಾನು ಹೇಳಿದ್ದಂತೆ. ಕನ್ಯಾ ವಿವಾಹ ಮಾಡಬೇಕು ಅನ್ನೋ ತಾತ್ಪರ್ಯ ಅಲ್ಲ, ಆ ಹುಡುಗಿಯರ ಮದುವೆ ಮಾಡಿ ಅವರಿಗೆ ಮನಸ್ಸು ಇಲ್ಲದನ್ನ ಕೊಟ್ಟು, ಅವ್ರಿಗೆ ಹಿಂಸೆ ಕೊಟ್ಟು. ಎಷ್ಟು ಪಾಪ ಆ ಹುಡುಗಿಯನ್ನ ನಾನು ಆ ಅವತಾರದ ದರ್ಶನ ಕೊಟ್ಟು ಅಂತಲ್ಲ, ಆ ಹುಡುಗಿ ಎಷ್ಟು ನರಳ್ತಾ ಇರ್ತಾಳೆ, ಒಳಗೆ ಎಷ್ಟು ದುಃಖ ಪಡ್ತಾ ಇರ್ತಾಳೆ. ಅಯ್ಯೋ ನನಗೆ ಬೇಕಾಗಿದ್ದೊಂದು, ನನಗೆ ಮಾಡಿದ್ದೊಂದು ಒಂದು ದುಃಖ ಪಡ್ತಾ ಇರ್ತಾಳಲ್ವೋ. ಅದೇ ಆ ಹುಡುಗಿ ಚೆನ್ನಾಗಿ ಮಾಮೂಲಾಗಿ ಬಿಟ್ಟಿದ್ರೆ ತಕ್ಕಂತವ್ರು ಮಾಡಿಕೊಡ್ತಾ ಇದ್ದಲ್ಲ. ಇದೆಲ್ಲ ಪ್ರಶ್ನೆಗಳು ಈಗ ಹುಟ್ಟಿ ಬರ್ತಾ ಇದೆ. ಸತ್ಯಾತ್ಮರೇ ಸ್ಪಷ್ಟ ಮೊನ್ನೆ ಹೇಳಿದ್ರಲ್ಲಿ ಒಂದು ಕಡೆ ಅವರು ಹೇಳಿದ್ದಾರೆ, ಬೇಡ ಸಾಕಿದು ಎಲ್ಲ ಅನರ್ಥಗಳಾಗ್ತಾ ಇವೆ ಅಂತ ಚೆನ್ನಾಗಿ ಹೇಳಿದ್ದಾರೆ. ಅದ ಕಾರಣ. ಹಾಗಾದ್ರೆ ಮತ್ತೆ ನಮ್ ಬ್ರಾಹ್ಮಣ್ಯ ಕಳ್ಕೊಂಡು ಹಾಳಾಗೋದೇನೋ ಅಂದ್ರೆ ಉತ್ತರ ಇತ್ತು, ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಒಳ್ಳೇದು, ಸ್ಪಷ್ಟವಾಗಿ ಉತ್ತರ ಕೊಟ್ಟರು. ಸರಿ, ನಂತರ ಸೇವಯಾನಿ ಎಲ್ಲಿ ಬಂತು? ಒಬ್ಬರ ಪತ್ರ ಒಬ್ಬರು ತಗೊಂಡ್ರು ಅಂದ್ರೆ ಕಠಿಣವಾದ್ದು ಆಚಾರ ಧರ್ಮಗಳು. ದೇವಯಾನಿ ಅಂದ್ಲು, ನೀನು ನನ್ನ ವಸ್ತ್ರವನ್ನು ತೆಗೆದುಕೊಂಡ್ಬಿಟ್ಟಿದ್ಯಾ, ಅದಕ್ಕೆ ನಾನು ತಗೊಳ್ಳಲ್ಲ ಅಂತ ಸಿಟ್ಟಾಗಿ ಹೇಳಿದಾಗ ಶರ್ಮಿಷ್ಟ ರಾಜನ ಮಗಳು ನೋಡಿದ್ಲು, ನೀನು ನನ್ನಪ್ಪ ಹಾಕಿದ ಭಿಕ್ಷೆಯಿಂದ ಬದುಕುವ ಬ್ರಾಹ್ಮಣನ ಮಗಳು ನನ್ನನ್ನೇ ಇದು ಮಾಡ್ತೀಯ ಅಂತ ಅಲ್ಲಿ ಬಾವಿಯಲ್ಲಿ ದೂಡಿ ಹೋಗ್ತಾ ಇದ್ದಾಳೆ ವಿವಸ್ತ್ರಳಾದ ದೇವರಾಜನ. ಆಗ ಬಂದವನೇ ಯಯಾತಿ ಮಹಾರಾಜ ಕೈ ಹಿಡಿದು ಎತ್ತಿದ, ಕೇಳಿದ್ಲು, ಕೈ ಹಿಡಿದವನೇ ಕೈ ಹಿಡಿಯಬೇಕು ಅಂತ, ಹಿಡಿಲೇಬೇಕಾಗಿತ್ತು. ಆದರೆ ಅಲ್ಲಿ ನೋಡಿ, ಬ್ರಾಹ್ಮಣನ ಆಧಿಕ್ಯ ಅಂತ ಆದ್ದು ಅಂದ್ರೆ ಶುಕ್ರಾಚಾರ್ಯರು ಋಷಭರಾಜನ ಹೇಳಿದರು, ನನ್ನ ಮಗಳಿಗೆ ಅವಮಾನ ಆಯಿತು, ನಾನು ಬಿಟ್ಟು ಹೋಗ್ತೇನೆ ಅಂದ್ರೆ ಬೇಡ ಅಂತ ಕಾಳಿಗೆ ಬಿದ್ದ, ಹಾಗಾದ್ರೆ ಶರ್ಮಿಷ್ಠೆಯನ್ನು ದಾಸಿಯನ್ನಾಗಿ ಕೊಡಿ ಅಂತ ಹೇಳಿದ್ರು ಅಲ್ವೋ. ಸರಿ, ಶರ್ಮಿಷ್ಠ ಬಂದಾಗ ಹೇಳ್ತಾರೆ, ವಿಷ್ಣು ಪುರಾಣದಲ್ಲಿ ವಿಶೇಷವಾಗಿ ಬರುತ್ತೆ, ಈ ರಹಸ್ಯಗಳೆಲ್ಲ ಬರುತ್ತೆ. ಯಯಾತಿ ಮಹಾರಾಜ ಆಕೆ ಕಡೆಗೂ ನೋಡಲಿಲ್ಲ, ದಾಸಿಯನ್ನಾಗೇ ನೋಡ್ತಾ ಇದ್ದ. ಆದರೆ ಒಂದು ದಿವಸ ಆಕೆ ಬಂದು ಏಕಾಂತದಲ್ಲಿ ಕೇಳುತ್ತಾನೆ, ರಾಜ ನಿನ್ನ ಯಾವ ದೃಷ್ಟಿಯಲ್ಲೂ ನೋಡುತ್ತಾ ಇಲ್ಲ, ದೊಡ್ಡವ ನೀನು, ಧರ್ಮ ಗೊತ್ತಲ್ಲವೋ ನಿನಗೆ, ನಾನು ನಿನ್ನ ದಾಸಿಯಾಗಿ ಬಂದಿದ್ದೇನೆ, ರಾಜನ ಮಗಳು, ನನ್ನನ್ನ ನೀನು ಮದುವೆ ಆಗಿ ಉದ್ಧಾರ ಮಾಡಬೇಕಾದ್ರೆ ನಿನ್ನ ಧರ್ಮವೋ ಅಲ್ಲವೋ ಅಂತ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ತಿದಾಗ ಮಾಡಿಕೊಂಡ್ರೆ ಶಾಪ, ಮಾಡಿಕೊಳ್ಳದಿದ್ರೆ ಧರ್ಮಚ್ಯುತಿ. ಅದಕ್ಕೆ ನೋಡಿದ್ರಂತ ಯಯಾತಿ ಮಹಾರಾಜ, ಧರ್ಮಚ್ಯುತಿ ಆಗುವುದಕ್ಕಿಂತ ಶಾಪ ಪಡೆಯುವುದೇ ಲೇಸು ಅಂತ ಮಾಡಿಕೊಂಡ್ರು. ಇದರಲ್ಲಿ ರಹಸ್ಯಗಳಿವೆಲ್ಲ. ಸರಿ, ಮಾಡಿಕೊಂಡದ್ದು ಹೇಗೆ? ಗೊತ್ತಾಗದೆ ಮಾಡಿಕೊಂಡ್ರು, ಗೊತ್ತಾಗದೆ ಮಾಡಿಕೊಂಡ್ರು. ಅದನ್ನು ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಒಂದು ಕಡೆ ದೇವಯಾನಿ ಯಯಾತಿ ಮಹಾರಾಜರನ್ನ ಉದ್ಯಾನವನಕ್ಕೆ ಕರ್ಕೊಂಡು ಹೋದರೆ ಎಲ್ಲ ಹುಡುಗರು ಆಟ ಆಡ್ತಾ ಇದ್ರಂತೆ. ಮೂವರು ಹುಡುಗರು ತುಂಬಾ ಸುಂದರವಾಗಿದ್ದರಂತೆ. ಅದನ್ನ ನೋಡಿ ದೇವಯಾನಿ, ಎಷ್ಟು ಚೆನ್ನಾಗಿದ್ದಾರಲ್ಲ ಹುಡುಗರು ಅಂತ ಆ ಹುಡುಗರನ್ನ ಕರೆದುಕೊಳ್ಳೆ, ಅವರು ಪಾಡಿದವರು ಆಟ ಆಡಿಕೊಂಡಿದ್ರು, ಈಕೆ ಕರೆದುಕೊಳ್ಳೆ ಬಂದು ಅಪ್ಪ ಅಂತ ಕಟ್ಟಿಕೊಂಡು ಆಗ ಶುರುವಾಯಿತು. ಅಪ್ಪ ಹೇಗಾಗಿತ್ತ ಎಲ್ಲ ಗೊತ್ತಾಯಿತು. ಶುಕ್ರಾಚಾರ್ಯರು ಹೇಳಿದರೆ ಶುಕ್ರಾಚಾರ್ಯರು ಶಾಪ ಕೊಟ್ಟರು, ಗೊತ್ತಿತ್ತು ಧರ್ಮಿಷ್ಠರವರು. ಆದರೂ ಮಗಳ ಬಲವಂತದಿಂದ ನೀನು ಕಾಮದಿಂದ ಹೀಗೆ ಮಾಡಿದ್ದೀಯ, ನಿನಗೆ ಮುದಿತನ ಬರಲಿ ಅಂತ ಶಾಪ ಕೊಟ್ಟರು. ಕೊಡಲೋದೆ ಗೊತ್ತಿಲ್ಲವೋ ಅವರಿಗೆ ಧರ್ಮಕ್ಕಾಗಿ ಮಾಡಿದ್ದಾರೆ ಅಂತ ದಯಾದಿ ಮಹಾರಾಜ ಅಂದ್ರೆ ಅಲ್ಲೂ ಹೇಳುತ್ತಾರೆ, ಎಂಥವರು ಕೂಡ ತಮ್ಮವರ ಪ್ರಭಾವಕ್ಕೆ ಒಳಗಾಗ್ತಾರೆ. ತಮ್ಮವರು ಅಂತ ಸುತ್ತು ಯಾರಿರ್ತಾರಲ್ಲ ಅವರ ಪ್ರಭಾವಕ್ಕೆ ಒಳಗಾಗ್ತಾರೆ ಎಂಬುದು ಅಲ್ಲಿ ಆಗಲೇ ಶುರುವಾಗಿತ್ತು ಅಲ್ವಾ. ಅಲ್ಲಿಂದ ಶುರುವಾಯಿತು. ಅದಕ್ಕೆ ಶಾಪ ಕೊಟ್ಟರು. ವೃಷಪರ್ವರಾಜನಿಗೂ ತೊಂದರೆ ಕೊಟ್ಟು ಮಗಳನ್ನ ದಾಸಿಯಾಗಿ ಪಡೆದದ್ದು ಮಗಳ ತೊಂದರೆಯಿಂದ. ಮಗಳು ತಿವಿದು 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 ಮಾಡಿದರೆ ಅಭಿಮಾನ ಬಿಡಲಾರದೆ ಮಾಡಿದ್ದು. ಇವೆಲ್ಲ ಆಗಿಂದ ನೋಡ್ತಾ ಬಂದಿದ್ದೇವೆ. ಒಳ್ಳೆ ಮಾತಾಡಿದ್ದೀರಾ. ಭಜನ ಪಕ್ಷಪಾತ ಸಂಪ್ರದಾಯ ಬರಬೇಕಲ್ಲ, ಬಂತು ಎಲ್ಲ ಕಡೆ ಹರಿದು ಬಂತದು. ಸರಿ, ಹೆಚ್ಚಿಗೆ ಬರುವುದು ಬೇಡ. ಭಜನ ಪಕ್ಷಪಾತ ಎಂಬುದು ಬಂತದ್ದರಿಂದ, ಆದರೆ ನಾನು ಹೇಳೋದಿಷ್ಟೇ, ಇವೆಲ್ಲ ನಮಗೆ ಮೇಲ್ನೋಟಕ್ಕೆ ಕಾಣುವ ಸುಧನ ಪಕ್ಷಪಾತ ಹಾಗೆ ಹೀಗೆ. ಒಳಗೊಬ್ಬನು ಕೂತಿದ್ದಾನಲ್ಲ ಅವನೇ ಎಲ್ಲ ಮಾಡುತ್ತಿದ್ದೀವೆಲ್ಲ. ಅದಕ್ಕೆ ಹೇಳುತ್ತಾರೆ, ಶುಕ್ರಾಚ ದೇವಯಾನಿಯಲ್ಲಿ ನಿಂತು ಪ್ರೇರಣೆ ಮಾಡದಿದ್ದರೆ ಶುಕ್ರಾಚಾರ್ಯರು ಋಷಭರಾಜನಿಗೆ ನಿನ್ನ ಮಗಳನ್ನ ದಾಸಿಯನ್ನಾಗಿ ಕೊಡು ಅಂತ ಹೇಳದಿದ್ದರೆ ಯಯಾತಿಗೆ ಆಕೆಯಲ್ಲಿ ಮಕ್ಕಳೇ ಆಗ್ತಾ ಇದ್ದಿಲ್ಲ, ಅದರಲ್ಲಿ ಇಡೀ ವಂಶೋದ್ಧಾರಕನಾದ ಪುರುವೇ ಬರ್ತಾ ಇದ್ದಿಲ್ಲ. ಇದು ಮಾಡಿಸಿದ ಸ್ವಾಮಿಯೋ ಯಾರು? ಆದರೆ ಸ್ವಾಮಿಯೇ ಮಾಡಿಸಿದ್ದು. ಮೇಲ್ನೋಟಕ್ಕೆ ಇವರ ದುರ್ಲಕ್ಷಣ, ಇವರದು, ಇವರ ಪಕ್ಷಪಾತ ಇವೆಲ್ಲ ನೆಪ ಮಾಡಿಸಿ ಆಟ ಆಡಿಸಿದ. ಅದಕ್ಕೆ ಹೇಳ್ತಾರೆ ಯಾರು, ನಮ್ಮ ಪಾಂಡುರಂಗಿ ಗುಚ್ಚಾಚಾರ ತಿರುಪತಿಯಲ್ಲಿದ್ದ ಮಹಾನುಭಾವರು, ಜ್ಞಾನಿಗಳವರು, ಅವರ ಹತ್ರ ಒಬ್ಬರು ಹೋಗ್ತಾರೆ. ಐಕೂರ್ ಆಚಾರ ಶಿಷ್ಯರು, ಐಕೂರ್ ನರಸಿಂಹಾಚಾರ ಶಿಷ್ಯರು, ಇಂಜಿನಿಯರ್ ಆಯರು ಅಂತ. ಅವರು ಅಲ್ಲಿಗೆ ಹೋದರೆ ಯಾವುದು ಸಂದರ್ಭ ಬರುತ್ತೆ, ಕೇಳುತ್ತಾರೆ, ನೀವು ಯಾಕೆ ತೀರ್ಥಯಾತ್ರೆಗೆ ಹೋಗಲ್ಲ, ಇಲ್ಲೇ ಇರ್ತೀರಲ್ಲ ಅಂದರೆ ಅವರನ್ನು ಮಾತಾಡಿದಂತೆ, ಕಥಾರತಿ ಬಂದ ಮೇಲೆ ತೀರ್ಥಯಾತ್ರೆ ಯಾಕೆ ಅಂತ ಕೇಳಿದ್ರು. ಅರ್ಥ ಆಗಿಲ್ಲ ನಮಗೆ ಗೊತ್ತು. ಈಗ ಕಥಾರತಿ ಅಂದರೆ ಕಥೆಗಳಲ್ಲಿ ರತಿ, ಒಳ್ಳೆ ಕಥೆಗಳು ಕೇಳ್ತಾ ಇರೋದು, ಜೋಕು ಎಲ್ಲ ಕೇಳ್ತಾ ಇರೋದು, ಆನಂದ ಪಡ ಹೋಗುದು, ಅಷ್ಟೇ ಕಥಾರತಿ ಅಂದರೆ. ಆದರೆ ಅಲ್ಲಪ್ಪ, ಕಥಾರತಿ ಅಂದ್ರೆ ಬೇರೆ ಅರ್ಥ ಇದೆ. ಏನದು? ನಿನ್ನ ಗುರುಗಳನ್ನೇ ಕೇಳಬಹುದು. ಮತ್ತ ಅಲ್ಲಿನ ಐಶ್ವರ ಕಾರ್ಯಕ್ರಮ ಮಾಡಿಕೊಂಡ್ರು ಇವರು ಮಹಾಜ್ಞಾನಿಗಳು. ಸ್ವಾಮಿ ಕಥಾರತಿ ಅಂದ್ರೆ ಏನು ಅರ್ಥ ಬೇರೆ ಅಂತೆ, ಏನದು ಹೇಳಿದ್ರು? ಕಥಾರತಿ ಅಂದರೆ ಕಥೆಗಳನ್ನ ಕೇಳುವಾಗ ಬಿಂಬನ ಕ್ರಿಯೆ ನೋಡುವುದೇ ಕಥಾರತಿ. ಎಲ್ಲ ಭಾರತ ನಡೆಯಿತು, ಎಲ್ಲ ಹರಿವಂಶ ನಡೀತಾ ಇದೆ. ಮೇಲ್ನೋಟಕ್ಕೆ ಇವರು ಮಾಡಿದ್ರು, ಅವರು ಮಾಡಿದ್ರು, ಇವರು ಮಾಡಿದ್ರು, ಎಲ್ಲ ಇದೆ. ಒಳಗೆ ಸ್ವಾಮಿ ಒಬ್ಬನೇ ಕೂತು ಅವರವರ ನೆಪ ಮಾಡಿ ಎಲ್ಲ ಅವನೇ ಮಾಡಿಸ್ತಾ ಇದ್ದಾನೆಂಬ ದೃಷ್ಟಿ ಏನಿದೆ ಅಲ್ಲ, ಆ ದೃಷ್ಟಿಯಿಂದ ಕಥೆಗಳನ್ನು ಕೇಳುವುದೇ ಕಥಾರತಿ. ಒಟ್ಟಾರೆ ಬಿಂಬನಲ್ಲಿ ದೃಷ್ಟಿ ಬೆಳೆಯುತ್ತಯ್ಯ. ಅಂಥವನಿಗೆ ಯಾರು ಇಡೀ ಜಗತ್ತನ್ನ ಆಡಿಸುವ ಶಕ್ತಿಯ ನನ್ನೊಳಗಿದೆ ಅಂತ ಗೊತ್ತಾದವನಿಗೆ ಮತ್ತು ತೀರ್ಥಯಾತ್ರೆ ಯಾಕೆ, ಇವನೇ ಅಲ್ಲಿ ಕೂತಿರೋದು, ಅದಕ್ಕೆ ಹೋಗಲ್ಲ. ಹಾಗಾದರೆ ನಮಗೂ ಕೂಡ ಎಲ್ಲಾ ಕಡೆ ನನ್ನ ಸ್ವಾಮಿಯೇ ನಿಂತಿದ್ದಾನೆ ಅಂತ ಎತ್ತರ ಬಂದು ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಅಂತ ನಾವು ಕೂಡ ಬೇಕಾದರೆ ಭಾಗವತ ಭಾರತಾದಿಗಳನ್ನ ಕೇಳಬೇಕಾದ ದೃಷ್ಟಿ ಹೇಗೆ? ಬಿಂಬನ ದೃಷ್ಟಿಯಿಂದ. ಇವನೇ ಅಲ್ಲಿದ್ದು ಈ ರೀತಿ ಪ್ರೇರಣೆ ಮಾಡಿದ, ಅವರಲ್ಲಿ ಹಾಗೆ ಪ್ರೇರಣೆ ಮಾಡಿದ. ಅಪ್ಪ, ಇವನ ಆಟಕ್ಕೆ ಯಾರಾದರೂ ತುತ್ತಾಗಬೇಕಾಗಿದ್ದೆ. ಈ ದೃಷ್ಟಿ ಬಂದರೆ ಅನಂತಾಕ್ಷಗಳು ಸುರಿಯುತ್ತೆ. ಇಲ್ಲ, ಅಯ್ಯೋ ದೇವಯಾನಿ ಕಾಟ ಕೊಟ್ಲು, ಇವರು ಶಾಪ ಕೊಟ್ರು, ಇವರು ಹೇಳಿದ್ರು, ಅವ್ರು ಹೇಳಿದ್ರು, ಇವನಿಂಥವ ಅವರಂಥವ ಸ್ವಧನ ಪಕ್ಷಪಾತಿ, ಇದೇ ದೃಷ್ಟಿ ಬೆಳೀತಾ ಬರುತ್ತದೆ. ಈಗ ಅರ್ಥ ಆಯ್ತು. ಏನರ್ಥ ಆಯ್ತು? ಮೇಲ್ನೋಟಕ್ಕೆ ದೊಡ್ಡವರೇ ಇರುತ್ತಾರೆ. ಈಗೂ ಈ ಕಥೆ ಈಗಿನ ಕಥೆಗೆ ಬರ್ತಾ ಇದ್ದೇನೆ. ದೊಡ್ಡವರೇ ಇರ್ತಾರೆ, ಸ್ವಜನ ಪಕ್ಷಪಾತಿತ್ವ ಅಂಬುದು ಸ್ವಾಮಿ ಮಾಡಿಸ್ತಾನೆ ಇರ್ತಾನೆ. ಆದರೆ ಅವರನ್ನ ಬೆಂಕಿಯಂತೆ ರಕ್ಷಣೆ ಮಾಡುತ್ತಾ ಇರ್ತಾನೆ. ಆದರೆ ನಮ್ಮಂಥವರು ಗೇಣು ಮುಂದಾದ್ರೆ ಮೊಳಗಿಂದಾಗುವುದು ಎಂಬುವರು ಏನು ಮಾಡುತ್ತೇವೆ? ಅವರನ್ನ ಅಂದು ಅಂದು ಎಲ್ಲ ಬಾಚಿಕೊಂಡು ತಗೊಳ್ತೇವೆ, ಅವರನ್ನ ಮಿಸ್ಟರ್ ಕ್ಲೀನ್ ಆಗಿ ಕಳಿಸ್ಕೊಡ್ತೇವೆ. ಆದ್ದರಿಂದ ಯಾರೇ ದೊಡ್ಡವರು, ಸ್ವಜನ ಪಕ್ಷಪಾತ ವಿಪಕ್ಷಪಾತ ಏನೇ ಇದ್ರು, ಬಿಂಬನ ದೃಷ್ಟಿಯಿಂದ ನೋಡಿಕೊಂಡು ಸ್ವಾಮಿ ನನ್ನ ಉದ್ಧಾರ ಮಾಡಪ್ಪ, ಈ ಹವ್ಯಾಸಕ್ಕೆ ತೊಡಗಿಸಬೇಡ ಅಂತ ಕೇಳಿಕೊಳ್ಳುವುದು ಬಹಳ ಉತ್ತಮ. ಉತ್ತರ ಬಂದಾಯಿತು ನಿಮಗೆ. ಸರಿ, ಇನ್ನ ಅವರಲ್ಲಿ ಯಯಾತಿಗೆ ದೇವಯಾನಿಯಲ್ಲಿ ಯಾರ್ಯಾರು ಬಂದ್ರು ಅಂತ ಹೇಳ್ತಾ ಇದ್ದಾರೆ. ಯದು ತುರುವತು ಅಂತ ಇಬ್ಬರು ಮಕ್ಕಳು, ಶರ್ಮಿಷ್ಠೆಯಲ್ಲಿ ದೃಶ್ಯು ಅನು ಪೂರು ಅಂತ ಮೂರು ಜನ ಮಕ್ಕಳು ಬರ್ತಾ ಇದ್ದಾರೆ. ಶಾಪ ಅಂತೂ ಬಂತು, ಮುದಿತನ ಬರಲಿ ಅಂತ. ಶರೀರಕ್ಕೆ ಏನೋ ಮುದಿತನ ಬಂತು, ಮನಸ್ಸಿಗೆ ಬರಲಿಲ್ಲ. ವಿಜಯದಾಸರು ಹೇಳುತ್ತಾರೆ, ದೊರೆ ಸವೆಯಿತು, ಮಂದರ ಪರ್ವತ ಸವೆಯಿತು, ಮೇರು ಸವೆಯಿತು, ಬಂಡು ಮನಸವಿಯದು ವಿಜಯ ವಿಠಲ. ಏನಾದರೂ ಮನಸ್ಸು ಇನ್ನಬೇಕು 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 ಬಯಸ್ತಾನೆ ಇರುತ್ತೆ. ಅದಕ್ಕೆ ನೋಡಿದ್ರು ನಾವು ನಮ್ಮ ಪರಿಸ್ಥಿತಿ ಅದು, ನಾವೇನ್ ಮಾಡ್ತೀವ ಆಗ? ಸಾಮಾನ್ಯ ಹೇಳೋದು ಅಂದ್ರೆ ಈ ಬಯಕೆಗಳನ್ನ ಹಾಗೇ ಬಚ್ಚಿಟ್ರೆ ಬ್ಲಾಸ್ಟ್ ಆಗಿಬಿಡುತ್ತೆ, ಅದಕ್ಕೆ ಅದನ್ನ ಚೆನ್ನಾಗಿ ಅನುಭವಿಸಿಬಿಟ್ರೆ ಸಾಕು. ಇವತ್ತು ಒಳ್ಳೆ ಊಟ ಮಾಡಿದ್ವು ಬೇಡ ಅನ್ಸ್ಬಿಟ್ಟು ಸಾಕು, ಇನ್ನೇನ್ ಬೇಡಲ್ಲ, ಒಂದು ಊಟ ಆದ್ಮೇಲೆ ಮತ್ತು ಎಲೆ ಹಾಕಿದ್ರೆ ಊಟ ಮಾಡ್ತೀವ? ಇಲ್ಲ, ಅದೇ ತರ ಅನುಭವಿಸಿ ಬಿಡೋಣ, ವೈರಾಗ್ಯ ಬರುತ್ತೆ. ನಮ್ಮ ದೃಷ್ಟಿಯೇ ಅವರಿಗೂ ಬಂತು. ಅದಕ್ಕೆ ಕೇಳ್ತಾ ಇದ್ದಾರೆ ಮಕ್ಕಳನ್ನ, ನಿಮ್ಮ ಯೌವನ ನನಗೆ ಕೊಡ್ತೀರಾ? ನನ್ನ ಮುದಿತನ ಕೊಡ್ತೇನೆ. ಯಾರಾದ್ರೂ ತಗೊಳ್ತಾರ? ಯೌವನ ಮೆಟ್ಲನ್ನ ಹಾರಿ ಹಾರಿ ಹತ್ತಿದ್ದು ಚಿಕ್ಕ ಹುಡುಗಿದ್ದಾಗ, ಈಗ ಒಂದು ಮೆಟ್ಟಲು ಹತ್ತಲಿಕ್ಕೆ ಕಾಲು ನೋವು, ಒಂದೊಂದು ಮೆಟ್ಟಿಗೂ ಕೂಡತಾ ವಾದಿರಾದ್ರೆ ಹೇಗೆ? ಸಾಲಿಗ್ರಾಮ ಇಷ್ಟು ಹತ್ತಿದ್ರು, ಮೊಣಕಾಲಿನ ಹತ್ತಿದ್ರು. ನಾವು ಒಂದೊಂದು ಮೆಟ್ಟಿಗೂ ದೇವರ ನೋಡ್ತಾ ಇರ್ತೇವೆ, ಯಾಕೆ ದೇವರು ಕಾಣಿಸ್ತಾ ಇರ್ತಾರೆ ಕಾಲು ನೋವಿಂದ ಅಲ್ವೋ? ಆ ತರ ಆಗಿರುತ್ತೆ. ಆ ಮುದಿತನ ಯಾರ್ರಿ ಕೇಳೋದು? ಆದರೆ ಕೇಳಿದ್ರು, ನಾಲ್ಕು ಜನ ಮಕ್ಕಳು ಒಂದೇ ಉತ್ತರ ಕೊಟ್ಟರು, ಅಪ್ಪನಾಗಿ ನೀನು ಕೇಳಬಾರದ್ದು ಕೇಳತಾ ಇದ್ದೀಯ, ಮಕ್ಕಳ ಯೌವನ ನೀನು ತಗೊಂಡು ನಮಗೆ ಮುದಿತನ ಕೊಡ್ತೀಯ ಅಪ್ಪವೋ ನೀನು ಅಲ್ವೋ ಹೇಳಿದ್ರೆ ಸರಿ ಶಾಪ ಕೊಟ್ಟ. ಅಪ್ಪನ ಮಾತನ್ನ ಮಾಡ ಸರಿಯಾಗಿ ಪೂರ್ಣ ಮಾಡದ ನಿಮ್ಮ ವಂಶ ಬೆಳೆಯದಿರಲಿ, ಪಿತೃಶಾಪ ವಂಶ ನಾಶಕ್ಕೆ ಕಾರಣ. ಸರಿ ಕೊನೆಯವನ ಹತ್ರ ಬಂದು ಪೂರು ನೀನೇ ಅಂತೀಯಪ್ಪ, ಪೂರು ಹೇಳಿದ ಅಪ್ಪನ ಮಾತಕ್ಕಿಂತ ಬೇರೆ ಇಲ್ಲ, ಯೌವನ ಇನ್ನೊಂದು ಜನ್ಮದಲ್ಲಿ ಬರುತ್ತೆ, ಈಗೇನು ಅಡ್ಡಿ ಇಲ್ಲ, ನಿಮ್ಗೆ ಎಷ್ಟು ಕಾಲ ಬೇಕಾದ್ರೆ ಅಷ್ಟು ಕಾಲ ತಗೊಳ್ಳಿ, ಕೊನೆಗೆ ನಾನು ಮರಣ ಬರಲಿಕ್ಕೆ ಮುಂದೆ ಚೂರು ಕೊಟ್ಟರೆ ಸಾಕು. ಖುಷಿಯಾಯ್ತು ಅವರಿಗೆ, ಬೆಳ್ಳಿಲ್ಲ ತಗೊಂಡ್ರು. ತಗೊಂಡು ಅನೇಕ ಸಾವಿರ ವರ್ಷಗಳ ಕಾಲ ಭೋಗ ಪಟ್ರು 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 ಪಟ್ಟು ಪಟ್ಟು ಸಾಕಾಯ್ತು, ತೃಪ್ತಿಯೇ ಬರ್ತಾ ಇಲ್ಲ, ಇನ್ನಷ್ಟು ಬೆಳೀತಾ ಇದೆ, ಜ್ಞಾನೋದಯ ಆಯಿತು. ಆಗ ಹೇಳಿದರು ಇಲ್ಲ, ಇದನ್ನ ಬೆಂಕಿಯನ್ನ ತುಪ್ಪದ ತುಂತುರುಗಳಿಂದ ಶಾಂತ ಮಾಡಲಿಕ್ಕಾಗಲ್ಲ. ಆದರೆ ಯಾರು ನನ್ನ ಕೇಳಿದ್ರು ತುಂತುರುಗಳಲ್ಲ, ಅಗ್ನಿ ಉರಿತಾ ಇದ್ರೆ ಒಂದು ಬಕೆಟ್ ತುಪ್ಪ ಹಾಕ್ರಿ ಶಾಂತ ಆಗತ್ತಲ್ಲ ಅಂತ ಅಲ್ವಾ. ಆದರೆ ಅಲ್ಲಿ ಎಂಥ ಸುಂದರವಾದ ಮಾತುಗಳು, ಈ ಜೀವನದಲ್ಲಿ ಸಿಗುವ ಸುಖ ಬಕೆಟ್ ತುಪ್ಪ ಸಿಗಲ್ಲ, ಬರೀ ತುಂತುರುಗಳೇ ಸಿಗೋದು, ತುಂತುರುಗಳೇ ಸಿಗೋದು. ಆ ತುಂತುರುಗಳು ಎಷ್ಟು ಹಾಕಿದ್ರು ಇನ್ನೂ ಉರಿತಾ ಇರುತ್ತೆ ಅಲ್ವಾ. ಅದೇ ಹೇಳ್ತಾ ಇದ್ದಾರೆ, ನಮಗೆ ಸಿಗುವ ಸುಖ ತುಂತುರು, ಇದರಿಂದ ಶಾಂತ ಮಾಡಲಿಕ್ಕೆ ಆಗಲ್ಲ ಎಂಬ ಜ್ಞಾನ ಬಂತು. ಬಂತ ಸ್ವಾಮಿ ಕೊಟ್ಟ, ಯಾವ ಸ್ವಾಮಿ ಆದರೆ ಒಳಗಿದ್ದು ಆಸೆ ಕೊಟ್ಟು ಓಡಿಸಿದನೋ ಅವನೇ ಪಕ್ವತಃ ಬಂದಾಗ ಒಳಗಿಂದ ಬೆಂಕಿ ಎಬ್ಬಿಸಿದ, ಸಾಕು ಅಂತ ವೈರಾಗ್ಯ ತೊಡಿಸಿದ, ಉತ್ತರ ಸಿಕ್ತು. ನಮ್ಮಲ್ಲೂ ವೈರಾಗ್ಯ ಬರಬೇಕಾದರೆ ಅವ ಕೊಡಬೇಕು, ನಾವು ತಂದುಕೊಂಡ್ರೆ ಬರಲ್ಲ. ಆದ್ದರಿಂದ ಸ್ವಾಮಿಯ ಬಿಂಬನನ್ನ ಜಪ ತಪ ಇದರ ತಾತ್ಪರ್ಯವೇ ಇದು, ಕೊಡು ಮಹಾರಾಯ ವೈರಾಗ್ಯ, ಕೊಡು ಭಕ್ತಿ ಅಂತ. ನೀ ಕೊಟ್ರೆ ಬರುತ್ತೆ, ಇಲ್ಲದೆ ಬರಲ್ಲ. ಆದ್ದರಿಂದ ಯಯಾತಿ ಮಹಾರಾಜ ಬಂದ, ಮಗನಿಗೆ ಯೌವನ ಕೊಟ್ಟ, ತಾನು ಮುರಿತನ ಸ್ವೀಕಾರ ಮಾಡಿದ. ಮುರಿತನ ಅಲ್ಲ ನೋಡಿ, ಆಗ ಶರೀರಕ್ಕೆ ಮುರಿತನ ಇತ್ತು, ಮನಸ್ಸು ಮುರಿಯಾಗಿತ್ತು. ಯಾಕೆ? ದೇವರನ್ನ ಬಿಟ್ಟು ಶರೀರ ಒಂದು ಭೋಗವನ್ನು ಬಯಸಿದ್ದಕ್ಕೆ ಶರೀರ ಮುದಿಯಾಗಿತ್ತು, ಮನಸ್ಸು ಮುದಿಯಾಗಿತ್ತು. ಈಗ ಇದು ಸಾಕು ಅಂದದ್ದಕ್ಕೆ ಮನಸ್ಸು ಯೌವನ ಪಡೆಯಿತು. ಯೌವನ ಅಂದ್ರೆ ದೇವರೇ ಬೇಕು ದೇವರೇ ಬೇಕು ಅಂತ ಹಂಬಲ ಬಂತು. ಶರೀರಕ್ಕೆ ಮುದಿತನ ಬಂದರೂ ಅಡ್ಡಿ ಇಲ್ಲ, ಒಳ್ಳೆ ಮನಸ್ಸಿಗೆ ಭಗವಂತನ ಕಾಣಬೇಕೆಂಬ ಯೌವನ ಪಡೆಕೊಂಡು ಮಹಾರಾಜ ಸಂತತಿಯನ್ನ ಪಡೀತಾ ಇದ್ದಾರೆ. ನಂತರ ಪುರುವಿನ ವಂಶವನ್ನೆಲ್ಲ ವರ್ಣನೆ ಮಾಡುತ್ತಾ ಇದ್ದಾರೆ ಇಲ್ಲಿ. ತದನಂತರ ಹೇಳ್ತಾ ಇದ್ದಾರೆ ಇಲ್ಲಿ, ಆ ಪೂರ್ವಿನ ವಂಶದವರೆಗೂ ಹೇಳುತ್ತಾ ಹೇಳುತ್ತಾ ಬಂದು ಮಿಕ್ಕವರ ವಂಶಗಳೆಲ್ಲ ಏನಾಯಿತು, ಹಾಗಾದ್ರೆ ಯಾರು ಮಕ್ಕಳೇ ಆಗಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಯದು ದೃಕ್ಯು ಎಲ್ಲರದ್ದು ಮಕ್ಕಳಾದರೂ ಕೊನೆಗೆ ಎಲ್ಲ ಈ ವಂಶದಲ್ಲೇ ಸೇರ್ತಾ ಬಂದರು, ಪೂರ್ವಿನ ವಂಶದಲ್ಲೇ, ಉಳಿದದ್ದು ಪೂರ್ವಿಂದು ಮಾತ್ರ. ಎಲ್ಲ ಅಲ್ಲಿಗೆ ಶಾಂತ ಆಯಿತು, ಅಪ್ಪನ ಮಾತು ಸತ್ಯ ಆಯಿತು, ಇವರ ವಂಶವು ಶಾಂತ ಆಯಿತು. ಆದರೆ ಮಧ್ಯೆ ಮಧ್ಯೆ ವಂಶ ಬೆಳೆಯಿತು, ಒಳ್ಳೆ ಒಳ್ಳೆಯವರು ಬಂದರು ಅಂತ ಅವರನ್ನೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಮಧ್ಯ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ, ಚೂರು ಚಕ್ಕುಲಿ ಕೊಟ್ಟಂತೆ, ಯಾರಾದರೆ ಯಯಾತಿ ಮಹಾರಾಜರ ಚರಿತ್ರೆ ಕೇಳ್ತಾರೋ ಅವರಿಗೆ ಹೇಳ್ತಾರೆ, ಧನ್ಯ ಪ್ರಜಾವಾನ್ ಆಯುಷ್ಮಾನ್ ಕೀರ್ತಿಮಾಂಸ ಭವೇಂದರ ಯಯಾತೆ ಚರಿತಂ ಪುಣ್ಯಂ ಪಠನ್ ಶುಣ್ವನ್ ನರಾಧಿಪಂ. ಯಯಾತಿಯ ಚರಿತ್ರೆಯನ್ನು ಕೇಳಿದರೆ ಸಾಕು ಅವರಿಗೆ, ವಿಶೇಷವಾಗಿ ಪ್ರಜರು ಆಗ್ತಾನೆ, ಆಯುಷ್ಯವಂತನ ಆಗ್ತಾನೆ, ಕೀರ್ತಿವಂತನೂ ಆಗ್ತಾನೆ. ಯಾಕೆ? ವೈರಾಗ್ಯ ಬಂದೇ ಬರುತ್ತೆ. ಅಲ್ಲಿ ಯಾವ ದೃಷ್ಟಿಯಿಂದ? ಯಯಾತಿ ಮಹಾರಾಜ ಹೀಗೆ ಮಾಡಿದ ಹಾಗೆ ಮಾಡಿದ ಅಂತ ದೃಷ್ಟಿಯಿಂದ ಕೇಳಿದರೆ ಎಂದಿಗೂ ನಮಗೆ ವೈರಾಗ್ಯ ಬರಲ್ಲ. ಆದರೆ ಒಳಗೆ ಬಿಂಬ ಅವನೇ ಕೊಟ್ಟದ್ದು, ಅವನ ಕಾಲು ಹಿಡಿಯೋಣ ನನಗೂ ಕೊಡುತ್ತಾನೆ ಎಂದವರಿಗೆ ಕೀರ್ತಿ ಬಂದೇ ಬರುತ್ತೆ. ಯಾಕೆ ವೈರಾಗ್ಯ ಬರುತ್ತಾದ್ದರಿಂದ ಅಂದು ಆ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ನಂತರ ಪೂರ್ವಿನ ವಂಶಾವಳಿಯನ್ನ ಹೇಳ್ತಾ ಇದ್ದಾರೆ. ಪೂರ್ವಿಗೆ ಜನಮೇಜಯ ಅಂತ ಮಗ ಬರ್ತಾ ಇದ್ದಾನೆ. ಆ ಜನಮೇಜಯ ಬೇರೆ, ಈ ಜನ್ಮ ಇದೆ ಬೇರೆ. ತುಂಬಾ ಹೇಳ್ತಾರೆ ಭೀಮರು ಎಷ್ಟು ಜನ ಬಂದ್ರು, ನಲ ಎಷ್ಟು ಜನ ಬಂದ್ರು, ಎಲ್ಲ ಲೆಕ್ಕ ಕೊಡ್ತಾ ಹೋಗ್ತಾ ಇದ್ದಾರೆ. ಜನ್ಮದಲ್ಲಿ ಒಂದು ಸಲ ಆದರೂ ಭಗವಂತ ಪ್ರಯತ್ನ ಮಾಡಿಸಿ ಹರಿವಂಶ ಇದು ತಲೆಯಲ್ಲಿ ಇರಿಸಬೇಕು. ಹರಿವಂಶ ಏನು ನಮ್ಮವರು ಯಾರು ಹರಿಕಥಾಮೃತ ಸಾರ ಸ್ಪೀಚ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರಲ್ಲ, ಆ ಥರ ನಾವು ಮಾಡಿಕೊಂಡು ಇಡೀ ಹರಿವಂಶದ ವಂಶಾವಳಿ ಮೊದಲನೇ ಪರ್ವ ಎಲ್ಲ ಕೂಡ ತಲೆಯಲ್ಲಿ ಇಟ್ಟುಕೊಂಡ ವಿಶೇಷ ಆಗುತ್ತೇನೋ. ಏನು ವೈಶಂಪಾಯನರು ತಲೆಯಲ್ಲಿ ಇಟ್ಟುಕೊಂಡಿದ್ದಾರೆ ಇವರೆಲ್ಲರ ಹೆಸರನ್ನ. ಎಲ್ಲಿ ಯಾರು ಯಾರ ಮಗ ಯಾರು ಅಂತ ಹೇಳಿದ್ರೆ ಕನ್ಫ್ಯೂಷನ್ ಇಲ್ದಂಗೆ ಭೀಮಾ ಅಂದ ಕೂಡಲೇ ಎಷ್ಟು ಜನ ಬರ್ತಾರೆ ಅಂತ ಹೇಳಬೇಕಾದ್ರೆ ಅವ್ರು ಎಂಥ ತಲೆ ಧಾರಣೆ ಮಾಡಿದ್ದಾರೆ. ಬರೀ ಕೆಲಸಕ್ಕೆ ಬಾರದ ಹೆಸರುಗಳಲ್ಲ, ಧಾರಣೆ ಮಾಡಿದ್ರೆ ಸಾಕು ಮೋಕ್ಷ ಬರುತ್ತೆ ಅಂದರೆ ಎಂಥವ ಹೆಸರುಗಳಿರಬೇಕಿವಲ್ಲ. ಅಂದರೆ ಧಾರಣೆ ಮಾಡುವುದು ಹೇಗೆ ಮಾಡಬೇಕು, ಯಾರೋ ರಾಜ ಆತನ ಹೆಸರು ಅಂತಲ್ಲದೆ ಅಲ್ಲಿರುವ ಬಿಂಬಮೂರ್ತಿಯ ಹೆಸರಿದು. ಆ ರಾಜನಲ್ಲಿ ನಿಂತು ಅಂತಾಚಾರ್ಯ ಪ್ರಕಟ ಮಾಡಿದನಲ್ಲ ಆ ಸ್ವಾಮಿಯ ಹೆಸರೇ ಹರಿವಂಶ. ಹರಿವಂಶ ಅಂದ್ರೆ ರಾಜರ ವಂಶ ಅಲ್ಲ, ಅಲ್ಲಿ ಬಂದ ಬಿಂಬರೂಪಿಯ ಸರಪಳಿಯೇ ಇಲ್ಲಿ ಹರಿವಂಶ ಅಂತ ಹೇಳ್ತಾ ಇದ್ದಾರೆ. ಬಲಿಗೆ ಶ್ರೀಕೃಷ್ಣ ಅರ್ಪಣ.
ಅಚ್ಚ